ಭೀಮ ಅಂತ ಕೂಗಿದರೆ ಕ್ಷಣ ಮಾತ್ರದಲ್ಲಿ ಬಂದಾಯ್ತು ಭೀಮಸೇನ. ನಮಗೆ ಈಗ ಅರ್ಥ ಆಗುತ್ತೆ, ವಾಯುಸ್ತುತಿ ಹೇಳಿದ್ರೆ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಸಾಕ್ಷಿ. ಭೀಮಾ ಭೀಮ ಅಂತ ಕರೆದ್ರೆ ಭೀಮಸೇನ ಇವತ್ತೆಲ್ಲ ನಂಬ ಪ್ರಶ್ನೆ ಇಲ್ಲವೇ ಇಲ್ಲ. ಇವತ್ತಿನ ಸುಖವಾಗಿ ನಂಬಬಹುದು, ಎಲ್ಲೋ ಇರ್ತಾರೆ, ಟೆಲಿಫೋನ್ ಮಾಡಿದ ತಕ್ಷಣ ಉತ್ತರ ಕೊಡ್ತಾರೆ ನೋಡಿದ್ರ. ಮೊಬೈಲ್ ಇದ್ರ ಮನೆ ಫೋನ್ ಬೇಕಾ, ಮೊಬೈಲ್ ಎತ್ತರೆ ಎಲ್ಲೆಲ್ಲೋ ಇರ್ತಾರೆ, ತಕ್ಷಣ ಎಸ್ ಅಂದ್ಬಿಡ್ತಾರೆ. ಹಾಗೆ ಇವತ್ತು ಬರಿಷ್ಠರಿಗೆ ಮೊಬೈಲ್ಗೆ ಮೇಲೆ ಇರಬೇಕಾದ್ರೆ ದೇವತೆಗಳು ಹೇಗಿರ್ಬೇಕು ಲೆಕ್ಕ ಹಾಕಿ. ಅವ್ರ ಹೆಸರು ಕರೆದ್ರೆ ಸಾಕು, ಭೀಮಸೇನ ಅಂದ್ರೆ ಸಾಕು. ಅವ್ರಿಗೆ ಇನ್ಸ್ಟ್ರೂಮೆಂಟ್ ಬೇಡ, ಏನು ಬೇಕಾಗಿಲ್ಲ, ನಂಬರ್ ಗೊತ್ತಿರಿ, ಭೀಮಸೇನ ಅಂದ್ರೆ ಸಾಕು. ಭವತು ಭೀರ್ಮೇತಿ ನ ಸಾಂತ್ವ ಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಭಿ ಪ್ರೀಣಯೇ ಪೂರ್ಣ ಬೋಧಂ. ನಮ್ಮಿದನ್ನು ಚಿಕ್ಕ ವಯಸ್ಸಿನ ಹೇಳಿಕೊಟ್ಟು ಬಿಟ್ರೆ ಜೀವನದಲ್ಲಿ ಅಪಾಯನೇ ಬರೋದಿಲ್ಲ ಅವ್ರಿಗೆ. ಮಾತರ್ ಮೇ ಮಾತರಿ ಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಮಾತರ್ ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತಃ ಭ್ರಾತಃ, ಅಲ್ಲಿ ಅಣ್ಣ ತಮ್ಮ ಅಂತ ಕರೀತಾರಲ್ಲ ಭ್ರಾತಃ ಅಂತ ಆಯ್ತವ್ರು. ಅವ್ರಿಗೆ ಕರೀಲಿಕ್ಕೆ ಬರುತ್ತಾಗ ಅವ್ರಿಗೆ ಅಷ್ಟು ಹತ್ತಿರ ಇದ್ದಾರೆ ಅವರು ಪುಣ್ಯಾತ್ಮರು. ಭೀಮಸೇನ ತಮ್ಮ ಅಂತಿವ್ರು ಅಣ್ಣ ಅಂತಿವ್ರು. ಭೀಮಸೇನ ಬಂದಾಯ್ತಲ್ಲಿಗೆ, ಭೀಮಸೇನ ಯಾವಾಗ ಬಂದನೋ ಜಟಾಸುರ ಮಾಡಿದ ಮೊದಲನೇ ಕೆಲಸ ಅವರೆಲ್ಲ ಇಮ್ಮಿಡಿಯೇಟ್ ಬಿಟ್ಟುಬಿಟ್ಟನಂತೆ. ಇನ್ನು ತಾನು ಓಡ ಕರ್ಕೊಳಾಗಬೇಕಲ್ಲ, ಭಾರ ಆಗುತ್ತೆ ಅವನಿಗೀಗ ನೋಡಿ. ಭೀಮಸೇನನ ವೇಗ ಎಲ್ಲಿ ಈ ತರ ಇದೆ ಅಲ್ಲಿ, ಅದಕ್ಕೆ ಹೇಳ್ತಾರೆ ವೇಗೇ ಚ ಲಾಘವೇ ಚೈವ ಪ್ರಲಾಪಶ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಇದು ಭೀಮನ ಇಂಥ ವೇಗ ಯಾರಿಗಿದೆ ಈ ಮಧ್ಯೆ? ಅದಕ್ಕೆ ವಾಯುದೇವರಿಗೆ ಸದಾಗತಿ ಅಂತ ಹೆಸರು. ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ವೇಗದಿಂದ ಬಂದು ನಿಂತಷ್ಟ ಎಲ್ಲರೂ ಬಿಟ್ಟು ಓಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಆಗ ಭೀಮಸೇನ ಹೇಳ್ತಾನೆ, ಜಟಾಸುರ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಇದು, ಆಪತ್ತು ಬಂತ ಹೇಳಿ, ಆಪ ಅಲ್ಲಿ ಪರಿಹಾರ ಆಯ್ತು ಅಂತಾನೆ ಅರ್ಥ, ಇಮ್ಮಿಡಿಯೇಟ್ ಪರಿಹಾರ ಅಂತ ಎಷ್ಟೋ ಪ್ರಸಂಗ ಜನ ಕಂಡವರಿದ್ದಾರೆ. ನಿಜವಾಗಲೂ ಭಾರಿ ದೊಡ್ಡ ಆಶ್ಚರ್ಯ ಅದು. ಇವತ್ತಿಗೂ ಕೂಡ ವಾಯುಸ್ತುತಿ ಅಂತ ಹೇಳಿ ನೋಡಿ, ಎಂಥೆಂಥ ದೊಡ್ಡ ದೊಡ್ಡ ಪ್ರಾಣಾಪಾಯದಂಥ ಅಪಾಯವನ್ನು ಲೀಲಾಜಾಲವಾಗಿ ಕಳ್ಕೊಳ್ತಾ ಇದ್ದಾನೆ. ಇಂಥ ಶಕ್ತಿ ಅದಕ್ಕಿದೆ. ನಿನ್ನೆ ನೋಡಿದಿರಲ್ಲ ಬ್ಲಾಸ್ಟ್ ಆಗಿದ್ದ ಕತೆ ನೋಡಿದ್ದೇನೋ, ಅದು ಹತ್ತಿತು ಬಿದ್ದುತ್ತೆ. ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಾವು ಹೇಗೆ ಬರುತ್ತೆ ಅಂತ ಯಾರು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಅಮೆರಿಕದಲ್ಲಿ ಆಯ್ತಲ್ಲ ಸೆಪ್ಟೆಂಬರ್ 11, ಎಷ್ಟು ಜನ ಇದಾಗಿ ಹೋಗಿಬಿಟ್ರೆ ಅದರೊಳಗೆ. ಅಂತ ಹೊತ್ತಲ್ಲಿ ಒಬ್ರು ಉರಿದು ಹೋಗಬೇಕಾಗಿದ್ದವ್ರು ಅವತ್ತಿನ ದಿವಸ ವಾಯುಸ್ತುತಿ ಹೇಳೋ ಅಭ್ಯಾಸ ಮಾಡ್ಕೊಂಡಿದ್ರು. ಪಾಪ ಫಸ್ಟಾಗಿ ಒಂದು ಸ್ವಲ್ಪ ಪ್ರವಚನಕ್ಕೆ ಬಂದ್ಬಿಟ್ಟು ವಾಯುಸ್ತುತಿ ಹೇಳೋದನ್ನ ಕೇಳಬೇಕು ಅಂತ ಹೇಳಿ ವಾಯುಸ್ತುತಿ ಹೇಳೋ ಅಭ್ಯಾಸ ಮಾಡ್ಕೊಂಡಿದ್ರಂತೆ. ಪಾಪ ಅವತ್ತು ಆಫೀಸ್ಗೆ ಹೋಗ್ಬೇಕು, ಅದರಲ್ಲೇ ಕೆಲಸ ಮಾಡೋ ವ್ಯಕ್ತಿ. ಅದು ಬೆಳಗ್ಗೆ ಏನೋ ಮೈಂಡ್ ಅಪ್ಸೆಟ್ ಆಗಿದೆ ಅವ್ರಿಗೆ, ಹೋಗೋ ಬುದ್ಧಿ ಬರ್ತಾ ಇಲ್ಲ, ಏನೋ ಒಂಥರ ಹೊಟ್ಟೆ ಅನೀಜನೆಸ್ ಏನೋ ಬಂದುಬಿಟ್ಟಿದೆ ಎಂದು ಇಲ್ಲಿ ಹಾಗೆಲ್ಲ ಕಾರಣ ಕೊಟ್ಟು ಲೀವ್ ಹಾಕೋದು ನಮ್ಮೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ, ದೊಡ್ಡದಲ್ಲ. ಅಲ್ಲೆಲ್ಲ ಆಗಿ ಮಾಡಲಿಕ್ಕೆ ಬರೋದಿಲ್ಲ, ಭಾರಿ ಸಿನ್ಸಿಯರ್ ಕೆಲಸ ಮಾಡಿದ್ರೆ ಮಾತ್ರ ಉಳ್ಕೊಳ್ಳೋಕೆ ಸಾಧ್ಯ. ಏನು ಮಾಡಿದ್ರೆ ಹೋಗಕ್ಕೆ ಆಗ್ತಾ ಇಲ್ಲ, ಮನೆ ಬಿಟ್ಟೆ ಹೋಗಕ್ಕೆ ಆಗ್ತಾ ಇಲ್ಲ, ಕೊನೆಗೆ ಹಾಗೆ ಕಳೆದು ಹೋಗಿ ಆಮೇಲೆ ಸುದ್ದಿ ಬಂದಿದೆ ಇದಾಯ್ತು ಅಂತ ಹೇಳಿಬಿಟ್ಟು. ಆಗ ಅವ್ರಿಗೆ ಆಶ್ಚರ್ಯನೇ ಆಶ್ಚರ್ಯ, ಇವತ್ತು ಹೋಗಿದ್ರೆ ಹೋಗೇ ಬಿಡ್ತಿದ್ದೆ, ಹೋಗದೇ ಇದ್ರೆ ಬದುಕಿದೆ ಅಂತ ಗೊತ್ತಾಯ್ತದೆ. ಯಾತಕ್ಕೆ ವಾಯುಸ್ತುತಿ ಹೇಳೇ ಹೋಗಬೇಕು ಅಂತಕ್ಕಂಥ ವ್ರತ ಮಾಡಿದ್ರ ಫಲ ಪ್ರಾಣ ಉಳಿಸೋದು. ಪ್ರಾಣದೇವರ ಸ್ತೋತ್ರ ಹೇಳಿದ್ದಕ್ಕೆ ಪ್ರಾಣ ಉಳಿಯುತ್ತೆ ಡೈರೆಕ್ಟ್. ಅದು ಏನೇನು ಕಷ್ಟಪಡಬೇಕಾದ ಕಾರಣ ಇಲ್ಲ. ಏನು ಕಷ್ಟ ಇದೆ ನಿಮಗೆ? 41 ಶ್ಲೋಕ, 10 ನಿಮಿಷದಲ್ಲಿ ಮಾತಾ ಹಾಗೆ ಓಡಾಡ್ಕತ್ತ ಹೇಳ್ಬಿಡ್ಬೋದು. ಬಂದಿವ್ರು ಸ್ನಾನ ಮಾಡ್ಕೊಂಡು ಒಂದು ನಾಮ ಮುದ್ರೆ ಹಚ್ಚೋಳತ್ತೆ ಮುದೋಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಆದ್ರೆ ಫಲ ಎಷ್ಟಿದೆ ಅದಕ್ಕೆ ಯೋಚನೆ ಮಾಡಿ. ಶ್ರಮ ನೋಡಿದ 10 ನಿಮಿಷ, ಫಲ ನೋಡಿದ್ರೆ ಶಾಶ್ವತ, ಜನ್ಮ ಜನ್ಮಾಂತರಕ್ಕೂ ಕಾಪಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಇದನ್ನು ನಾವು ಬೆಳೆಸ್ಕೋಬೇಕು ಯಾವಾಗಲೂ ಕೂಡ. ರಾಯರಂಥವ್ರು ಅದನ್ನು ಬೆಳೆಸ್ಕೊಂಡಿದ್ದಕ್ಕೆ ಎಂಥೆಂಥ ಸಾಹಸ ಮಾಡ್ತಾರೋ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ವಾದಿರಾಜ ಸ್ವಾಮಿಗಳು ಬರೀತಾರೆ, ವಾಯುಸ್ತುತಿ ರತಿರ್ ನಿತ್ಯಂ ವೇದಾಹಂತೂ ಕಥಂಚನ. ನಿತ್ಯ ವಾಯುಸ್ತುತಿಯನ್ನು ಹೇಳೋದ್ರ ಪರಿಣಾಮ ನಾನು ಹೀಗಿದ್ದೇನೆ ಅಂತ ಹೇಳಬೇಕಾದ್ರೆ ಎಷ್ಟು ಶಕ್ತಿ ಇರತಕ್ಕಂಥ ಮಂತ್ರ. ನಮ್ಮ ಜನಕ್ಕೆ ಅದು ಎಷ್ಟು ಸುಲಭ ಸಿಗುತ್ತೆ. ಗಂಡಸರಿಗೆ ಆದರೆ ಅದಿದೆ, ಹೆಂಗಸರಿಗೆ ಮಧ್ವನಾಮ ಅಂತಕ್ಕಂಥ ಅಪೂರ್ವ ಸ್ತೋತ್ರ, ಶ್ರೀಪಾದರಾಜರಂತಹ ಜ್ಞಾನಿ ಶ್ರೇಷ್ಠರು ಬರೆದಂತಹ ಅಪೂರ್ವ ಕೃತಿ. ಅದನ್ನು ಉಪಯೋಗ ಮಾಡಿಕೊಳ್ಳೋದ್ರ ಬದಲು ಏನು ಹೇಳೋಣ ಏನು ಮಾಡೋಣ ಏನೇನೋ ಯೋಚನೆ ಮಾಡ್ತಿರ್ತಾರೆ. ಕೈಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕುಡುಕಿದ್ರು ಅಂತ ಹೇಳ್ತಾರೆ, ತುಪ್ಪಕ್ಕಲ್ಲ ಯಾವುದೋ ಮಣ್ಣಿ ಹುಡುಕಿದಾಗ ಆಗ್ತಾ ಇದೆ ಅಷ್ಟೇ. ಅಪೂರ್ವವಾದ ಸಿದ್ಧಿ ಅದರಲ್ಲಿದೆ. ಇವರು ಅದೇ ಕೆಲಸ ಮಾಡಿದರು. ತಕ್ಷಣ ಹೇಳ್ತಾರೆ ಭೀಮಸೇನ, ಅಲ್ವ ಜಟಾಸುರ ನೀನು ಬಂಧಿಸನೇ ಹಣೆ ಬರ ಗೊತ್ತಿತ್ತು ಅಂತ ಹೇಳ್ತಾನೆ. ಪೂರ್ಣ ಪ್ರಜ್ಞೆ ಆಯಿತ, ಬಂಧಿಸನೇ ಗೊತ್ತಿತ್ತು. ಆದ್ರಿಂದ ವೇಷಕ್ಕೆ ಅವಮರ್ಯಾದೆ ಆಗಬಾರದು ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಅದು ವೇಷ ಹಾಕ್ಕೊಟ್ರೆ ಸ್ವಲ್ಪ ಲೈಫ್ ಎಕ್ಸ್ಟೆಂಡ್ ಆಗ್ತದೆ ಅಂತ ಆಯ್ತಲ್ಲ, ವೇಷದಿಂದಲೂ ಸ್ವಲ್ಪ ಲೈಫ್ ಸಿಕ್ಕಾಗಾಯ್ತವನು. ನಿನ್ನ ವೇಷ ನೋಡಿ ಕಣ್ಣು ಬಿಟ್ಟಿದ್ದೆ, ಆದ್ರೆ ಎಂದು ಸಿಕ್ತೀಯೋ, ನೀವು ವೇಷ ತೆಗೆದಿಸ ನೀನು ಹೊಡಿಬೇಕು ಅಂತ ಕಾಯ್ತಾ ಇದ್ದೆ, ಇವತ್ತು ವೇಷ ತೆಗೆದಿದ್ದೆ ಇನ್ನೇನು ಬಿಡೋದಿಲ್ಲ ಅಂತ ಹೇಳಿದರೆ. ಜಟಾಸುರು ಏನು ಸಂಕಟ, ಓಡ್ತಾರೆ ಓಡ್ತಾರೆ, ಏನು ನೋಡಿದ್ರೆ ಭೀಮರ ಮುಂದೆ ಆಗೋದಿಲ್ಲ. ರಾಕ್ಷಸಿ ಶಕ್ತಿಗಳು ದೈವಿ ಶಕ್ತಿಯ ಮುಂದೆ ಸೋಲಲೇಬೇಕು. ಭೀಮಸೇನ ಹಿಡಿದರಂತೆ ದೊಡ್ಡ ಯುದ್ಧ ನಡೀತಾ ಇದೆ. ಅವ್ರ ಯುದ್ಧ ಅಂತ ಹೇಳಿದರೆ ಮರಗಳನ್ನು ಕಿತ್ತೇಶ್ವರ ರಾಕ್ಷಸ ಹೇಳಿ ಕೇಳಿ. ಅವರು ಭೀಮಸೇನ ಎಲ್ಲದಕ್ಕೂ ತಯಾರು, ಅವ್ರು ಮರ ಕಿತ್ತಿದ್ರೆ ಮರ ಕಿತ್ತೋದೆ, ಬಂಡೆ ಹೊಡೆದ್ರೆ ಬಂಡೆ ಹೊಡೆಯದೆ, ಏನು ಸಿಕ್ಕರದು? ಈ ರೀತಿ ರಾಕ್ಷಸರು ಎಲ್ಲ ರೀತಿಯಲ್ಲೂ ಮ್ಯಾಚಿಂಗ್ ಆದ ಸಾಮರ್ಥ್ಯ ತೋರಿಸಿದ ಏಕಮಾತ್ರ ವ್ಯಕ್ತಿ ಭೀಮಸೇನ ಒಂದೇ. ಅರ್ಜುನಾದಿಗಳು ಶತ್ರುಕ್ಕೆ ಲಿಮಿಟ್ ಆಗ್ತಾರೋ, ಶಸ್ತ್ರಾಸ್ತ್ರದಿಂದನೇ ಗೆಲ್ಲೋದು ಅವರು. ಇವ್ರು ಅರ್ಜುನ ಭೀಮಸೇನ ಹಾಗಲ್ಲ, ಇವ್ರು ಏನು ಮಾಡಿದ್ರು ಪ್ರತಿಯಾಗಿ ಅದರಿಂದನೇ ಹೊಡೆಯೋದು. ಮರಗಳಾಯಿತು, ಗಿಡಗಳಾಯಿತು, ಬಂಡೆಗಳಾಯಿತು, ಎಲ್ಲದರಲ್ಲೂ ಜಟಾಸುರ ಸೋಲ್ತಾ ಸೋಲ್ತಾ ಬರ್ತಾರೆ. ಕೊನೆಗೆ ಭೀಮಸೇನ ಹೇಳ್ತಾರೆ, ಜಟಾಸುರ ಇಷ್ಟು ಮೊದಲೇ ಯಾಕೆ ಕೊಲ್ಲಿಲ್ಲ ಅಂದರೆ ಬೇರೆ ಚಾನ್ಸ್ ಹಿಡಿದು ಹೊಡೆದುಬಿಟ್ಟ ಅಂತ ಆಗಬಾರದು. ಅವನಿಗೆಲ್ಲ ಗೊತ್ತಿದ್ದ, ಅವನ ಚಾನ್ಸ್ ಉಪಯೋಗಿಸ್ಬೇಕು ಅವನು. ಇನ್ನೇನು ಅವನಿಗೆ ಬರೋದಿಲ್ಲ ಅಂತ ತೋರಿಸಿದ ಮೇಲೆ ಹೊಡೆದುಬಿಟ್ರೆ ಅದು ಔಟ್ ರೈಟ್ ವಿಕ್ಟರಿ ಆಗಬೇಕೇ ಹೊರತು ಬೈ ಚಾನ್ಸ್ ಫ್ಲುಕ್ ಅಂತ ಆಗಬಾರ್ದು. ಏನೋ ಹೊಡೆದ ಭೀಮಸೇನ, ಮೊದಲು ಹೊಡೆದ ಅವ್ನು ಸತ್ತೋಗ್ಬಿಟ್ಟ, ಟಾಸ್ ಗೆದ್ದಿದ್ದಕ್ಕೆ ಗೆದ್ರು ಅಂತ ಹೇಳೋಕ್ಕಾಗಬಾರ್ದು. ಟಾಸ್ ಗೆದ್ದಕ್ಕೆ ಗೆದ್ದು ಇಲ್ಲದ ಅವರೇ ಗೆದ್ದಿದ್ದು ಏನು ಗೊತ್ತಿಲ್ಲ, ಟಾಸ್ ಡಿಪೆಂಡ್ಸ್ ಎವರಿಥಿ ಡಿಪೆಂಡ್ಸ್ ಅಂದ್ರೆ ಟಾಸ್ ಅಂತ ಆಗ್ಬಿಟ್ರೆ ಗತಿ ಏನಾಗಿ ಭೀಮಸೇನ ಇದೆ ಯಾವ ಲೆಕ್ಕ ಇಲ್ಲ. ಏನಾರ ನೀನೇ ಹೊಡೆಯ, ಸುಮ್ಮನೆ ಕೂತಿರ್ತೀನಿ, ನೀನೇ ಸಾಹಿತ್ಯ ಅಷ್ಟೇ, ನಾನು ಹೊಡೆದ ಸಾಹಿತ್ಯ ಅಲ್ಲ, ಸುಮ್ಮನೆ ಕೂತ್ರು ನೀನೇ ಸಾಹಿತ್ಯ ಅಂತ ಒಂದು ಆಲ್ರೌಂಡ್ ಗ್ರೇಟ್ನೆಸ್. ಅದಕ್ಕೆ ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಕರೀತಾರೆ. ಅದು ಆಸುರಿ ಶಕ್ತಿಗಳನ್ನು ಪೂರ್ತಿ ದಮನ ಮಾಡತಕ್ಕಂಥ ಅಸಾಧಾರಣವಾದ ಶಕ್ತಿ ಅದು. ಜಟಾಸುರನನ್ನು ಕೊನೆ ಎಲ್ಲ ಮಾಡಿ, ಜಟಾಸುರ ನಿನ್ನ ಗತಿನೇ ಬೇರೆ ಇದೆ, ಇಲ್ಲಿ ಇದ್ದಿದ್ದಕ್ಕೆ ಇಚ್ಛಿಸಿ ಉಳ್ಕೊಂಡಿದ್ದೀಯಾ, ಇನ್ನ ನೀನು ಇನ್ನು ಎಲ್ಲೂ ಇನ್ನೊಬ್ಬರ ಕೈಯಲ್ಲಿ ಸಿಕ್ಕಿ ಇನ್ನೊಬ್ಬರನ್ನ ಹಾಳು ಮಾಡಬಾರ್ದು, ಇವೋ ನನ್ನ ಕಥೆ ಮುಗೀತು ಅಂತೇಳಿ ಭೀಮಸೇನವನ ತಲೆಯನ್ನು ಹಿಡಿದು ಕಿತ್ತಿದನಂತೆ. ಮಹಾಭಾರತ ಹೇಳ್ತಾರೆ, ಒಂದು ಗಿಡದಿಂದ ಹಣ್ಣು ಕಿತ್ತಿದ ಕಿತ್ತಿದ್ದ ತಲೆನ, ತಲೆ ಒಂದು ಸಪರೇಟ್ ತೆಗೆದಿಟ್ಬಿಟ್ಟಂತ ಆ ಕಡೆ. ದುಷ್ಟರನ್ನು ಹೇಗೆ ದಮನ ಮಾಡಬೇಕು? ವೃಷಭಮ್ಮ ಸಮಾನಾನ ಮಿತಿ ಸೂಕ್ತಂ ದದರ್ಶಃ ಇದ್ದ ಹಾಗೆ, ಅದೆಲ್ಲ ಯಜ್ಞ. ದೇವರನ್ನ ಆರಾಧನೆ ಮಾಡ್ತಕ್ಕ ದುಷ್ಟರನ್ನು ಕೊಂದರೆ ಸರ್ಕಾರಕ್ಕೆ ಸರ್ಕಾರ ಅವ್ರು ಗೌರವ ಕೊಡುತ್ತವೆ, ದುಷ್ಟರ ಸಂಹಾರಕ್ಕೆ ಸರ್ಕಾರ ಬೆಲೆ ಕಟ್ಟುತ್ತೆ. ಅವನು ಹೇಗಾದರೂ ಕೊಂತನೇ ಇಷ್ಟು ಅವಾರ್ಡ್ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆ ಟೈಪ್ ಅದು ಬಂದು ಜಟಾಸುರನಂತೂ ಇವರ ಮುಂದೆ, ಜಟಾಸುರ ಮುಂದೆ ಇವರೆಲ್ಲ ಏನೂ ಅಲ್ಲ ಅಂತ ಜನರಲ್ಲ. ಹಣ್ಣಿನಂತೆ ತಲೆ ಕಿತ್ತಿಟ್ಟಂತೆ ಅವನ ಗತಿ ಮುಗಿದು. ತಲೆ ಕಿತ್ತಿಡಿದ್ರೆ ಯಾವುದರ ಸಂಕೇತ ಅಂದರೆ, ತಲೆ ಅಂದರೆ ವಿಚಾರ ಅಂತ. ಅವರು ಯಾವ ಜನ್ಮದಲ್ಲೂ ಜ್ಞಾನ ಬರೋದಿಲ್ಲ, ನಾಶವಾಗತ್ತೆ ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ಮಾಮ ಪ್ರಾಪ್ಯ ಇವ ಕೌಂತೇಯ ತಥೋ ಯಾಂತಿ ಅಥವಾಂ ಗತಿಂ. ಏನೇ ಹೋದರೂ ಪರವಾಗಿಲ್ಲ, ತಲೆ ಗೇಟ್ ಬಿದ್ದಿದೆ ಅಂದರೆ ಸ್ವಲ್ಪ ಡೇಂಜರ್. ಬದುಕೋದಿಲ್ಲ, ಬದುಕಿದ್ರೆ ಪ್ರಯೋಜನ ಇಲ್ಲ. ಕುಚ್ಚ ಬಗ್ಗೆ ಏನು ಉಪಯೋಗ ಇದೆ? ಸತ್ತ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಆಮೇಲೆ. ಆದರೆ ತಲೆಗೆ ಇಟ್ಬಿಡೋದು ಭಾರಿ ಡೇಂಜರಸ್ಸು. ಅದನ್ನು ಅದನ್ನು ತೋರ್ಸೋಕ್ಕೋಸ್ಕರ ಭೀಮಸೇನ ತಲೆ ಕಿತ್ತಿಟ್ಟ. ತಲೆ ಇಲ್ಲದವನಿಗೆ ಅವನ ತಲೆಯಿಂದ ಕೆಲಸ ಮಾಡಿ, ಪರಸ್ತ್ರೀಯನ ಕೆಳಗೊಂಡು ಏನು ತಲೆ ಇರುತ್ತೆ ಈ ಮಧ್ಯೆ ಅವನಿಗೆ? ತಲೆ ಎಂದೋ ಹೋಗಿತ್ತು, ಹೊರಗೆ ಉಳಿಯೋದು ಬೇಡ, ತೆಗೆದಿಟ್ಟರು ಅಂತ. ಇದು ಭೀಮಸೇನ ಅತ್ಯದ್ಭುತ ಸಾಹಸಗಳ ಸರಮಾಡಿಯಲ್ಲಿ ಸೇರಿತ್ತು. ಇನ್ನು ಕೊಂದಿದ್ದು ಒಂದು ಕಡೆ ರಾಕ್ಷಸನ ಕೊಂದಿದ್ದು ಅಷ್ಟೇ ದೊಡ್ಡದಲ್ಲ, ಅವನಿಗೆ ವರ ಇತ್ತಂತೆ. ಶರ್ವಾಣಿ ವರ ಸಂಶ್ರಯಾತ್ ಅಂತ ಹೇಳಿದ್ದಾರೆ. ಪಾರ್ವತಿಯ ವರ ಇತ್ತು ಅವನಿಗೆ, ಪಾರ್ವತಿಯ ವರ ಇದೆ, ಭಾರತೀಯ ಎತ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಎಂಥ ಜನ ಇರಬೇಕು ಲೆಕ್ಕ ಹಾಕಿ ನೋಡಿ, ವರದ ಉಪಯೋಗ ಹಾಗೆ ಮಾಡ್ಕೊಳ್ಳೋದ? ಭಾರತಿ, ಶಚಿ, ಶ್ಯಾಮಲ, ಉಷಾ ಅಂತಕ್ಕ ಪಾರ್ವತಿನೂ ಇದ್ದಾರೆ ಈ ಮಧ್ಯೆ ಸೇರಿ ದೇವದೊಳಗೆ. ಪಾರ್ವತಿ ವರ, ಪಾರ್ವತಿ ದೇವದೊಳಗೆ ಇದ್ದಾರೆ. ಇಂಥ ಜನಗಳಿಗೆ ಯಾರು ವರ ಇದ್ರೆ ಏನಂತೆ? ಭಸ್ಮಾಸುರ ವರ ತಗೊಂಡೆ ತಲೆ ಮೇಲೆ ಕೈಯಿಡ್ಲಕ್ಕೆ ಹೋದ್ನಲ್ಲ ಆ ಟೈಪ್. ಅವ್ರಿಗೇನು ಮಾನ ಮರ್ಯಾದೆ ನೀತಿ ಗೀತಿ ಏನೂ ಇರೋದಿಲ್ಲ. ಹಸರು ಸುಮ್ಮನೆ ಬೋರ್ಡ್ ಹಾಕಿ ಹಸರು ಅಂತ ಕರೆದಿದ್ದಲ್ಲ, ಅವ್ರ ವರ್ತನೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವ್ರ ಆಸುರಿ ಪ್ರವೃತ್ತಿ ಹೇಳ್ತಾರೆ, ದಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಏನು ಆಸುರಿ ಸಂಪತ್ತಿನ ರಕ್ಷಣೆ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಅದೆದ್ದು ಕಾಡತಕ್ಕಂಥ ಜಾಗ ಅದು. ಹೀಗೆ ಜಟಾಸುರ ಸಂಹಾರವನ್ನು ಭೀಮಸೇನ ಮಾಡಿದ್ದು ಮತ್ತೊಂದು ಅತ್ಯಂತ ದಾಖಲೆಯ ಕೆಲಸವಾಯಿತು. ಬರಿಗೈಯಲ್ಲಿ ಕೊಂದ ಧೀರ, ಮತ್ತೆ ಬರಿಗೈಯಲ್ಲಿ ಮರ್ಮಸ್ವೇವರ ಹಂತವ್ಯ, ಒಂದು ಶತ್ರದಿಂದ ಹೊಡೆಯೋದಿಲ್ಲ, ಮರ್ಮಸ್ಥಾನಕ್ಕೆ ಹೊಡೆದುಕೊಳ್ಳೋದಿಲ್ಲ. ಭೀಮಸೇನ ಎಲ್ಲಿ ಹೊಡೆದ್ರೂ ಸಾಯಬೇಕು ಅಂತ ಹೇಳೋದಕ್ಕೆ ಅಸಾಧಾರಣವಾದ ದೃಷ್ಟಾಂತ ಇದು. ಇಂಥ ಸಾಹಸಗಳನ್ನು ಮಾಡ್ತಾ ಇದ್ದಾಗಲೇ ಮುಂದೆ ಈ ಪ್ರಸಂಗ ನಡೆದೋಯಿತು. ದ್ರೌಪದಿ ಸತ್ಯಭಾಮ ಸಂವಾದ ನಡೀತು. ಕೃಷ್ಣ ಪರಮಾತ್ಮ ಮತ್ತೊಮ್ಮೆ ನಾನು ಬರ್ತೇನೆ ಅಂತ ಕರ್ಕೊಂಡು ದ್ರೌಪದಿ ಸತ್ಯಭಾಮ ಸಮೇತ ಹೊರಟನಂತೆ. ಹಾಗಿದ್ದಾಗ ಒಂದು ಸಲ ವಿಚಿತ್ರವಾದ ಮತ್ತೊಂದು ಪ್ರಸಂಗ ನಡೀತಾ ಇದೆ. ಒಂದು ಹಸ್ತಿನಾಪುರದಲ್ಲಿ ಒಂದು ದಿವಸ ದುರ್ವಾಸ ಮುನಿಗಳು ಬಂದರಂತೆ. ಸಂಚಾರ ಮಾಡ್ತಾ 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 ಹಸ್ತಿನಾಪುರಕ್ಕೆ ಬಂದರು. ಅವರು ಬರ್ತಿರ್ಲಿಕ್ಕೇನೆ ಸ್ವಾಗತ ಮಾಡಿದ್ದು, ಇವರು ಮೀಟಿಂಗ್ ಮಾಡಿದ್ದು ಯಾರ್ಯಾರು? ಕರ್ಣ, ದುಶ್ಯಾಸನ, ಶಕುನಿ, ದುರ್ಯೋಧನ, ದುಷ್ಟ ಚತುಷ್ಟಯ ಅಂತ ಹೆಸರು. ಆ ನಾಲ್ಕು ಜನ, ಮೂರು ಜನ ರಿಯಲ್ ದುಷ್ಟರು, ಕರ್ಣ ಮಾತ್ರ ಸೇರಿಕೊಂಡು ದುಷ್ಟ. ಒಳಗೆ ರಾಕ್ಷಸನ ಆವೇಶ ಪಾಪ, ಭಾವತೋ ನೈವ ದುಷ್ಟ, ಸ್ವರೂಪ ಒಳ್ಳೆಯದು ಹಾಗೆ ಕೆಟ್ಟ ಹೋಗಿಬಿಟ್ಟಿದ್ದಾರೆ. ನಾಲ್ಕು ಜನ ಮೀಟಿಂಗ್ ಮಾಡಿದರು, ಇಂಥವ್ರು ಬಂದಿದ್ದಾರೆ, ಏನಾದರೂ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಬೇಕು ನಾವು. ಒಳ್ಳೆ ಕೆಲಸ ಅಂದರೆ ಪಾಂಡವರಿಗೆ ಕೆಟ್ಟದ್ದು ಮಾಡೋದೇ ಭಾರಿ ಒಳ್ಳೆ ಕೆಲಸ. ಅವರು ಏನಾದರೂ ಮಾಡಬೇಕು ಈಗ ಅಂತ ಹೇಳಿ ಅವರು ವರ ಕೊಡಾಗಿ ಮಾಡಬೇಕು. ಫಸ್ಟ್ ವರ ಕೊಡಾಗಿ ಮಾಡಬೇಕು. ಅವರಾಗಿ ಬಂದಿದ್ದ ಮೆಚ್ಚಿಸಿಬಿಟ್ರೆ ವರ ಕೊಟ್ಬಿಡ್ತಾರೆ. ಈ ಬ್ರಾಹ್ಮಣ ವಿಶೇಷ ಭಾರಿ ಅನುಗ್ರಹ. ಅವರು ಕೋಪಗೊಂಡ್ರೆ ಭಾರಿ ಕೋಪ, ಒಲಿದ್ರೆ ಭಾರಿ ಅನುಗ್ರಹ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ವಜ್ರಕ್ಕಿಂತ ಕಠಿಣ ಕೋಪಗೊಂಡ್ರೆ, ಹೂವಿಗಿಂತ ಮೃದು ಸಂತೋಷಪಟ್ಟೆ. ಅಂತ ಹೇಳಿ ಸ್ವಾಮಿ ನಿಮ್ಮ ಆತಿಥ್ಯ ನಮ್ಮಲ್ಲಿ ಆಗಲಿ ಅಂತ ಗಂಟು ಬಿದ್ದ. ಅವರಾಗಲಿ ಅಂತ ಹೇಳಿದ್ರು. ಪಾಪ, ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಒಳ್ಳೆ ಉಪಚಾರ ಮಾಡ್ತಾ ಇದ್ದಾನೆ ದುರ್ಯೋಧನ, ಉಪಚಾರ ಕಡಿಮೆ ಮಾಡಿಲ್ಲ, ಯಾಕೆ ನಾಳೆ ತಾನು ಬೆನಿಫಿಟ್ ಆಗಬೇಕಲ್ಲ. ಆ ಥರ ಸ್ವಾರ್ಥಕ್ಕೋಸ್ಕರ ಫಲಾಶೆಗೋಸ್ಕರ ಕೆಲಸ ಮಾಡೋದು ಹೇಗೆ ಮತ್ತು ದುಷ್ಟಾಂತ ತೋರಿಸ್ತಾ ಇದ್ದ. ನೋಡು, ದುರ್ವಾಸನೆ ಮೋಸ ಹೋಗಿಬಿಟ್ರಂತ. ಯಾವಾಗ ಕೇಳಿದ್ರು ರೆಡಿ, ಅವರಿಗೆ ಏನು ಬೇಕಂದ್ರೂ ತಯಾರೇ. ಏನು ಬೇಕಂದ್ರೂ ದುರ್ಯೋಧನ ಕಾಯಿಸಾಗೆ ಇಲ್ಲ, ಆ ರೀತಿ ಕೊಡ್ತಾ ಇದ್ದಾನೆ. ಆರಿಗೆ ದುರ್ವಾಸನ ಕೆಲಸ ಭಾರಿ ಕಷ್ಟ. ಇವನು ಅಸುರ ಕಲಿ, ಆದ್ದರಿಂದ ಅವ್ರ ಮನಸ್ಸನ್ನು ಕೆಡಿಸೋ ಶಕ್ತಿ ಇತ್ತಂತ. ಕುಂತಿ ಸಾತ್ವಿಕವಾಗಿ ಗೆದ್ಲು, ರಾಮದೇವರಂತೂ ಸರ್ವೋತ್ತಮನಾಗಿ ಗೆದ್ದು ಬಿಟ್ರು. ಕುಂತಿ ವರದಿಂದ ಗೆದ್ಲು, ಇವನು ಅವ್ರ ಮನಸ್ಸನ್ನು ಆಕ್ರಮಣ ಮಾಡ್ತಾ ಗೆಲ್ತಾ ಇದ್ದಾನೆ. ಅವ್ರಿಗೆ ಬೇಕಾದ ಕೊಡ್ತಾ ಇದ್ನಲ್ಲ, ಅಲ್ಲಿಗೆ ಅರ್ಧ ವಶರಾದ್ರು ಅಂತ ಅರ್ಥ. ಬರೀ ಒಂದೋಟ ಹಾಲು ಕೊಟ್ಟೆ ಅಶ್ವತ್ಥಾಮನ ಹೇಳ್ಕೊಂಡು ಅವನಿಗೆ ಇಷ್ಟು ಊಟ ಹಾಕಿದ್ಮೇಲೆ ಸಿಗ್ತಾ ಇರ್ತಾರ. ಅಶ್ವತ್ಥಾಮರು ಶಿವನ ಅವತಾರನೇ, ದುರ್ವಾಸರು ಶಿವನ ಅವತಾರನೇ. ಅವರನ್ನ ಹಾಲು ಕೊಟ್ಟು ಹೇಳ್ಕೊಂಡ, ಇವರಿಗೆ ಫಸ್ಟ್ ಕ್ಲಾಸ್ ಊಟ ಹಾಕಿ ಕೇಳ್ಕೊಂಡ. ಇದು ಕಲಿಯುಗದ ಟ್ಯಾಕ್ಟಿಕ್ಸ್. ಕಾಫಿ ಕರೆದ್ರೆ ತಲೆ ಕೆಡಿಸಿರು ಅಂತಾನೆ ಅರ್ಥ. ಒಂದು ಕಾಫಿ, ಒಂದು ಟಿಫಿನ್, ಒಂದು ಪಾರ್ಟಿ ಆಯ್ತು ಅಂದ್ರೆ ಕತೆ ಮುಗಿದೋಯ್ ತಲೆ. ಸೈನ್ ಮಾಡೇ ಬಿಡ್ತಾನೆ, ಯಾವುದಕ್ಕೂ ಒಂದು ಮಾಡಬಾರದು ಸೈನ್ ಮಾಡಿ ಹಾಕಿಬಿಡ್ತಾನೆ. ಅದು ತಂತ್ರ, ಅದು ಒಂದು. ಅದಕ್ಕೆ ಹೇಳ್ತಾರೆ, ಅನೇಕ ಪ್ರಶ್ನೆ ಕೇಳಿದ್ದವರೊಬ್ರು, ಯಾಕೆ ಎಲ್ಲ ಕಡೆ ಯಾಕೆ ತಿನ್ನೋದಿಲ್ಲ ಜನ ಅಂತ ಒಂದು ಪ್ರಶ್ನೆ. ಎಲ್ಲ ಕಡೆ ಯಾಕೆ ತಿನ್ನೋದಿಲ್ಲ ಜನ? ಅದು ಎರಡು ಗುಂಪಿನವರು ಇದ್ದಾರೆ, ಪ್ರತಿಷ್ಠೆಗೋಸ್ಕರ ತಿಂದೇ ಇರೋರು ಇದ್ದಾರೆ, ಅದು ತಪ್ಪೇ. ನಾನು ಭಾರಿ ದೊಡ್ಡ ಮನುಷ್ಯ, ಉಳಿದಾರೆ ನಾನು ಮಠಕ್ಕೆ ಬರೋದಿಲ್ಲ ಅಂತ ಅವಮಾನ ಮಾಡಲಿಕ್ಕೆ ತಿಂದೇ ಇರ್ತಾರಲ್ಲ, ಅದು ತಪ್ಪದು. ಎಷ್ಟೋ ಜನ ಆ ರೀತಿ ಮಾಡೋರು ಸಿಗ್ತಾರೆ. ಮನೆಯಲ್ಲಿ ಮೈಲಿಗಳೇ ತಿಂತಿರ್ತಾರೆ, ಬೇರೆ ಕಡೆ ಹೋದ ಪ್ರಾಣ ತೆಗೆದುಬಿಡ್ತಾರೋ. ಏ, ಅದನ್ನು ಮುಟ್ಟಿ ಮತ್ತೆ ಸ್ನಾನ, ಇದನ್ನು ಮುಟ್ಟಿ ಮತ್ತೆ ಸ್ನಾನ ಮಾಡಿ ಅಂತೇಳಿ ಅವರಿಗೆ ಇನ್ಮೇಲೆ ಇವರು ಬಂದರೆ ನೀರಿಳಿಸಿಬಿಡ್ತೀರಿ ಅನ್ಕೋಬೇಕು. ಆ ಥರ ಅಷ್ಟು ಹಿಂಸೆ ಮಾಡಿಬಿಡ್ತಾರೆ. ಒಳಗೆ ಏನಿರೋದಿಲ್ಲ, ಒಳಗಡೆಗೆ ನೋಡೋರಿಗೆ ಇಂಪ್ರೆಷನ್ ಕೊಡೋ ಕೆಲಸ ಮಾಡಿದ್ರು. ಇದು ಭಾರಿ ತಪ್ಪಿದು, ಬಂದು ಇದು ವಂಚನೆ. ಇದು ಭಾಗವತ್ ಪುರಾಣ ಹೇಳ್ತಾರೆ, ಭಾರಿ ಮೂರ್ಖ ಜನಗಳು ಇವರು ಅಂತ ಕರೀತಾರೆ. ಇನ್ನೂ ಕೆಲವರು ಯಾತಕ್ಕೆ ಹಾಗೆ ಮಾಡುತ್ತಾರೆ ಅಂತ ಕೇಳಿದರೆ, ಕೊಡೋ ವ್ಯಕ್ತಿಯಲ್ಲಿ ದೋಷಗಳಿದ್ರೆ ನಮಗೆ ಶಿಫ್ಟ್ ಆಗುತ್ತೆ, ಇದು ಶಾಸ್ತ್ರ ಹೇಳುತ್ತೆ. ಇವತ್ತು ದೋಷಗಳು ವ್ಯಕ್ತಿಯಲ್ಲಿದ್ದರೆ ಅಲ್ಲ, ಪದಾರ್ಥದಲ್ಲಿದ್ದರೆ ಮುಗಿದೋಯ್ತು. ಪದಾರ್ಥದಲ್ಲಿರುತ್ತೆ. ಇವತ್ತು ಕಾಲ್ರಾಗಿರೋ ಬರಬೇಕಾದ್ರೆ ಏನು ಮಾಡಬೇಕಾಗಿಲ್ಲ, ನೀರು ಕುಡಿತಾರೆ, ಕಣ್ಣು ಸತ್ತು ಹೋಗ್ತಾರೆ ಅಷ್ಟೇ. ಆ ರೋಗಾಂಡ ನಮ್ಮ ಕಣ್ಣಿಗೆ ಕಾಣೋದು, ಬರೀ ಕಣ್ಣಿಗೆ ಪಾಪನೂ ಕಾಣೋದಿಲ್ಲ, ಬರೀ ಕಣ್ಣಿಗೆ ಪಾಪದ ಕ್ರಿಮಿಗಳು ಕಾಣೋದಿಲ್ಲ. ಇವತ್ತು ಪಾಪ ಯಾತಕ್ಕೆ ಕಾಣೋದಿಲ್ಲ, ಅದಕ್ಕೆ ಸಾಗಿ ಬ್ಯಾಕ್ಟೀರಿಯಾ ತೋರಿಸಿ ನೋಡಂತ ನೀವೀಗ, ವೈರಸ್ ತೋರಿಸಿ. ಸತ್ತಲ್ಲಿ ಗೊತ್ತೇನು ಉಪಯೋಗ ಈ ಮಧ್ಯೆ, ಏನು ಪ್ರಯೋಜನ ಇಲ್ಲ. ಇವತ್ತು ವೈರಸ್ ಅಂತಹ ಅವು ಆಕ್ಚುಲಿ ಇವಲ್ಲ, ಅವು ಅವೇನು ನಿಜವಾಗಲೂ ಕೂಡ ಫಾರಂಲೆಸ್ ಅಲ್ಲ. ಅವು ಫಾರಂ ಇದೆ, ತುಂಬ ಮೈನ್ಯೂಟ್ ಫಾರಂ, ಅದು ಅದು ಕಾಣೋದಿಲ್ಲ. ದೇವರು ಎಂಥವ್ರು, ಅವರೆಲ್ಲ ಅತೀಂದ್ರಿಯ ಪದಾರ್ಥಗಳು, ಅವರು ಕಾಣೋದಿಲ್ಲ. ನಮ್ಮ ಜನ ಎಲ್ಲಿ ಬಂತು ಪಾಪ ತೋರಿಸಿ ಅಂತ ಕೇಳ್ತಾನಲ್ಲ, ಎಲ್ಲ ಹೋಟ್ಲಿಗೆ ತಿಂದು ಬಂದ್ಬಿಡ್ತಾನೆ, ಪಾಪ ತಿಂದು ತೆಕ್ಕೋತಾ ಬರ್ತಾನೆ. ಪಾಪ ಬಂತು ಎಲ್ಲಿ ತೋರಿಸಿ ಅಂತ ಕೇಳಿದರೆ, ಈ ಕಾಲ್ರ ಕುಡಿದಾಗ ತಷ್ಟೇ ಅನಿಸೋದಿಲ್ಲ, ಒಂದು ಎರಡು ತಾಸು ಕಾಯಿ ಗೊತ್ತಾಗುತ್ತಾನೆ. ನಾಲ್ಕು ತಾಸು ಗಾಲಿ ಶುರು ಮಾಡಿರ್ತಾನೆ, ಮರು ದಿವಸ ಅವರಿಂದ ಹೋದ್ರಾಗಲಿ ಅಂತ ಹೇಳಿಬಿಡ್ತಾರೆ. ಆತ ತಷ್ಟ ಗೊತ್ತಾದ್ರೆ ಯಾವ ರೋಗನೇ ಬರ್ತಿದ್ದಿಲ್ಲ ಯಾರಿಗೂ ಕೂಡ. ರೋಗಾಣುಗಳು ನಮ್ಮ ದೇಹದೊಳಗೆ, ನಾವು ತಿನ್ನೋ ಆಹಾರದಲ್ಲೇ, ನಾವು ಕುಡಿಯೋ ನೀರಿನೊಳಗೆ ಹೇಗೆ ಎಂಟರ್ ಆಗುತ್ತೋ, ಅದೇ ತರಹ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲೇ ಪಾಪದ ದೈತ್ಯರು ಒಳಗೆ ಪಾಪಗಳನ್ನು ತುಂಬುತ್ತಾರೆ ಅಂತ ಹೇಳುತ್ತಾರೆ. ಅದಕ್ಕೆ ನಾವೇನು ಮಾಡೋದೀಗ, ಉಳಿದವರ ಅವಮಾನಕ್ಕೋಸ್ಕರ ಅಲ್ಲ, ನಮ್ಮ ಸೇಫ್ಟಿಗೋಸ್ಕರ ಅಷ್ಟೇ. ನಾವು ದೇವರು ಕೊಟ್ಟ ದೇಹನ ಚೆನ್ನಾಗಿ ಕಾಪಾಡ್ಕೋಬೇಕು. ಒಂದು ಇರೋಷ್ಟು ದಿವಸ ಆರೋಗ್ಯವಾಗಿರಬೇಕು, ಮತ್ತು ಎಷ್ಟು ಹೆಚ್ಚು ಸಾಧ್ಯ ಆದರೆ ಅಷ್ಟು ದಿವಸ ಇರಬೇಕು. ಇವತ್ತು ಟಿಕೆಟ್ ರನ್ ಮಾಡಬೇಕಾದ್ರೆ ಮೊದಲು ಔಟ್ ಆಗಬಾರ್ದು. ಫಸ್ಟ್ ರನ್ ಏನು ಮಾಡ್ತಾನೆ ಈ ಮಧ್ಯೆ, ಅವನು ಬಂದು ವಿಕೆಟ್ ಉಳಿಸ್ಕೋಬೇಕು ಫಸ್ಟ್ ಅವನು, ಆಮೇಲೆ ರನ್ ಮಾಡಬೇಕಷ್ಟೇ. ಅದಕ್ಕೆ ನಾವು ಪುಣ್ಯ ಮಾಡೋದು ಯಾವಾಗ, ಮೊದಲು ಬದುಕಿದ್ರೆ ತಾನೆ. ಮತ್ತೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಮೊದಲು ದೇಹ ಸರಿ ಇರಬೇಕು, ಆರೋಗ್ಯ ಇರಬೇಕು. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವು. ಗೋಪಾಲದಾಸರ ಮಾತದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಆರೋಗ್ಯ, ಆಯುಷ್ಯ, ಐಶ್ವರ್ಯ ಮೂರಲ್ಲಿ ಒಂದು ಕಡಿಮೆ ಆದರೂ ನಮಗೆ ಗೊತ್ತಲ್ಲ, ಒನ್ ಥರ್ಡ್ ಅಂದರೆ 33.333% ಹೋಯ್ತಲ್ಲಿ. ಮತ್ತು ಎರಡು ಹೋದರೆ ಫೇಲೆ, ಅಲ್ಲಿ 66.6 ಮೂರು ಹೋಗಿರುತ್ತಾನೆ. ಯಾಕೆ ಪಾಪ, ಆರೋಗ್ಯನೂ ಇಲ್ಲ, ಆಯುಷ್ಯ ಇಲ್ಲ, ಐಶ್ವರ್ಯನೂ ಇಲ್ಲ, ಇನ್ನೇನು ಸಾಧನೆ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ದೇಹದ ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕು ಅಂತಿದ್ರೆ ಭಾಗವತಲ್ಲಿ ಹೇಳ್ತಾರೆ, ಎಲ್ಲೂ ಸಿಕ್ಕಲ್ಲಿ ತಿನ್ನಕ್ಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಮನೆಯಲ್ಲೇ ಸಿಕ್ಕಿ ತಿನ್ನಬೇಡಿ, ಜೊತೆಗೆ ಸಿಕ್ಕಲ್ಲಿ ತಿನ್ನಬೇಡಿ, ಮನೆಯಲ್ಲೇ ಸಿಕ್ಕಿದ್ದು ಅದು ಡೇಂಜರಸ್. ಸಿಕ್ಕಲ್ಲಿ ತಿನ್ನಬೇಡಿ, ಸಿಕ್ಕಿ ತಿನ್ನಬೇಡಿ, ಸಿಕ್ಕಾಪಟ್ಟೆ ತಿನ್ನಬೇಡಿ. ಈ ಮೂರು ಬಂತ ತಿಳ್ಕೊಂಡ್ಬಿಟ್ರೆ ಸಾಕು ನಾನು, ಆಗ ಮನುಷ್ಯ ಸುಖವಾಗಿ ಬದುಕ್ತಾನೆ. ನಮ್ಮ ಮೂರು ಗೊತ್ತಿಲ್ಲ, ಇವತ್ತು ಎಲ್ಲೆಲ್ಲೋ ತಿಂತಾನೆ, ಏನೇನೋ ತಿಂತಾನೆ, ಕೊಟ್ಟ ತಿಂದ, ಯಾಕೆ ತಿಂದು ಕೊಟ್ಟ ತಿಂದು ಹುಚ್ಚ. ಪೆಟ್ರೋಲ್ ಬಂಕ್ ಕಾಣಿಸ್ತದೆ, ಪೆಟ್ರೋಲ್ ಹಾಕ್ತಾರೆ ಯಾರು ಕೂಡ. ಪೆಟ್ರೋಲ್ ಬೇಕು ಅಂತ ಹಾಕಿಸ್ಬೇಕು, ಪೆಟ್ರೋಲ್ ಬಂಕ್ ಕಾಣಿಸ್ತು ಅಂತ ಹಾಕಿಸ್ಬಿಟ್ರೆ. ಕಾಫಿ ಕೊಟ್ಟ ಕೊಡೋದ, ತಿಂಡಿ ತಿಂದ ಕೊಟ್ಟ, ಹೋಗ್ತಿರೋದೇ ಕೆಲಸ. ಪಶುಗಳು ಹಾಗೆಲ್ಲ ತಿಂಬಲ್ಲ, ನೀವು ಯೋಚನೆ ಮಾಡಿ. ಹಸುವಿಗೆ ಆಹಾರ ಹಾಕಿರ್ತೀರಿ, ಆಮೇಲೆ ಹಾಕಿ ತುಳಿದು ಬಿಡುತ್ತ, ತಿನ್ನೋದಿಲ್ಲ ಅದನ್ನು. ಹಸಿವಾದ ಮಾತ್ರ ತಿನ್ನುತ್ತೆ, ಮತ್ತು ನಾನ್ ಸ್ಟಾಪ್ ತಿನ್ನೋ ಮನುಷ್ಯ ಒಬ್ಬನೇ, ಇನ್ಯಾರು ಆಗಿ ತಿನ್ನಕ್ಕೆ ಬರಲ್ಲ. ಅವ್ರು ಸಿಮೆಂಟು ಅದು ತಿನ್ಬಿಡ್ತಾನೆ, ಕೊನೆಗೆ ಸಿಮೆಂಟು ಇಟ್ಟಿಗೆ ಗಿಟ್ಟಿಗೆ ಏನು ಸಿಕ್ಕರೆ ತಿಂದಾಕ್ಬಿಡ್ತಾರೆ. ಅದಕ್ಕೆ ತಿನ್ನೋ ಅಭ್ಯಾಸ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳುತ್ತಾರೆ. ಅದು ಆಧ್ಯಾತ್ಮಿಕ ಕಾರಣ ಇದೆ. ಆಧ್ಯಾತ್ಮಿಕ ಕಾರಣಕ್ಕೆ ಮಡಿ ಮಾಡಿದರೆ ಅದು ಭಾರಿ ಒಳ್ಳೆಯದು, ಆದರೆ ಪ್ರತಿಷ್ಠೆಗೆ ಮಾಡಿದರೆ ಭಾರಿ ತಪ್ಪದು. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಒಬ್ಬರು ಪ್ರಶ್ನೆಗೆ ಉತ್ತರ ಅದು ಒಂದು. ಮತ್ತೆ ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲಿ ದುರ್ವಾಸರನ್ನ ಆ ರೀತಿ ತಿನಿಸಿ ತಿನಿಸೇ ಕೆಡಿಸಕ್ಕೆ ಹೊರಟ ದುರ್ಯೋಧನ. ದುರ್ಯೋಧನ ಕಲಿ, ಅವನು ತಿನಿಸಿ ಕೆಡಿಸ್ದ. ಇದು ಕಲಿಯುಗ, ತಿನಿಸಿ ಕೆಡಿಸೋದೇ ಅಭ್ಯಾಸ. ಅದು ಅದು ಯಥಾ ರಾಜ ತಥಾ ಪ್ರಜಾ, ಅವಂದೇ ಟ್ಯಾಕ್ಟಿಕ್ಸ್ ಇದು. ಅದು ಇವತ್ತು ಊಟಕ್ಕೆ ಕೇಳಿ ಅಂದರೆ ನಿಮ್ಮ ನಿಮ್ಮ ತತ್ವ ಕಳೆಯಬೇಡಿ ಅಂತ ಅರ್ಥ. ನಿಮ್ಮ ತತ್ವಕ್ಕೆ ತಿಲಾಂಜಲಿ ಕೊಡಿ ಅಂತಾನೆ ತಾತ್ಪರ್ಯ. ಆ್ಯಕ್ಚುಲಿ ಹಾಗಾಗೋದು ನಿಜವಾಗಲೂ ಒಂದು ಧಾರ್ಮಿಕ ದುರಂತ, ತಾತ್ವಿಕ ದುರಂತ ಕೂಡ ಹೌದು. ನೋಡಿದ್ರು ರಾಕ್ಷಸ ಭಾರಿ ಖುಷಿಯಾಯಿತು ಅವರಿಗೆ. ದುರ್ಯೋಧನ ಭಾರಿ ಸಂತೋಷವಾಯಿತು, ನನಗೆ ಏನು ಬರಬೇಕು ಕೇಳಿಕೊ ಅಂತ ಹೇಳ್ತಾರೆ. ಇದು ಒಂದು ಋಷಿಗಳ ದೊಡ್ಡ ಒಂದು ವಿಶಿಷ್ಟ ಹಿರಿಮೆ. ರಾಯರು ಸೇವೆ ಮಾಡಿದ್ರೆ ಫಲ ಯಾಕೆ ಕೊಡ್ತಾರೆ ಅಂತ ಕೇಳ್ತಾರಲ್ಲ, ದೃಷ್ಟಾಂತ ಇದು. ಅವ್ರು ಸುಮ್ಮನೆ ಸೇವೆ ಮಾಡಿದ್ರೆ ಇಷ್ಟಪಡೋದಿಲ್ಲ, ಅವರು ಏನಾದ್ರು ಕೊಟ್ಟು ಕಳಿಸಿಬಿಡ್ತಾರೆ, ಬಿಡೋದಿಲ್ಲ. ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಮೇಲೆ ಹೋಗಿಬಿಡ್ತೇವೆ, ನಾವು ಮೋಸ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಅಷ್ಟೇ. ಅದಕ್ಕೆ ದುರ್ಯೋಧನಂತವರಿಗೆ ದುರ್ವಾಸರು ವರ ಕೊಡ್ತಾ ಇದ್ದಾರೆ. ಆದರೆ ರಾಯರು ಹೋದವರಿಗೆಲ್ಲ ಯಾರಾಗ ಕೊಡ್ತಾರೆ ಅಂದರೆ ಉತ್ತರ ಅದು ಒಂದು. ಸೇವೆ ಮಾಡಿದ್ರೆ ವರ ಕೊಟ್ಟೇ ಕೊಡ್ತಾರೆ, ಏನೂ ಇಲ್ಲ, ಬಿಡೋದಿಲ್ಲ ಅವರು. ಆದರೆ ನಿಮಗೆ ಉದ್ಧಾರವಾಗ ಬರಬೇಕು ಅಂತಿದ್ರೆ ಮಾತ್ರ ಅದಕ್ಕೆ ಕುಂತಿಯಂತೆ ಸೇವೆ ಮಾಡಬೇಕೇ ಹೊರತು ಇವು ದುರ್ಯೋಧನಂತೆ ಸೇವೆ ಮಾಡಬಾರದು. ಕುಂತಿ ವರ ಕೇಳಲಿಲ್ಲ, ದುರ್ವಾಸರು ತಾವಾಗಿ ಕೊಟ್ಟರು. ಈ ಮಂತ್ರ ಹೇಳ್ತೇನೆ ಕುಂತಿ, ಈ ಮಂತ್ರದಿಂದ ಯಾ ಸಬ್ ಉಪಾದಿಶತ್ ಪರಮ್ಮನುಂ ಸಮಸ್ತ ದೇವ ವಶ್ಯದ. ಇಷ್ಟೇ ಡಿಫರೆನ್ಸ್. ಕೇಳಿ ತಗೊಂಡಿದ್ದು ದುರ್ಯೋಧನ, ಕೇಳಿದ ಅವರಾಗಿ ಕೊಟ್ಟಿದ್ದು ದುರ್ವಾಸ ಮುನಿಗಳು ಕುಂತಿಗೆ. ಅದಾಗಿ ಬಂದರೆ ಫಲ, ನಾವಾಗಿ ಕೇಳಿದರೆ ಲಂಚ ಆಗುತ್ತೆ ಅಂತ ಹೇಳುತ್ತಾರೆ. ಅದನ್ನು ತೊಗೊಳ್ಳಕ್ಕೆ ಹೋಗಬಾರ್ದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಇದಕ್ಕಿಬ್ಬರಲ್ಲಿ ಒಬ್ಬರೇ ದುರ್ವಾಸರ ಸೇವೆನೆ, ಫಸ್ಟ್ ಕ್ಲಾಸ್ ಕುಂತಿನ ಊಟ ಹಾಕಿದವಳೇನೆ. ಅವಳ ಉದ್ದೇಶ ಇವರಿಗೆ ಒಳ್ಳೇದಾಗಲಿ ಅಂತ ಹಾಕಿದ್ಲೆ ಹೊರತು ನನಗೆ ವರ ಕೊಡಲಿ ಅಂತ ಹಾಕ್ಲಿಕ್ಕೆ ಹೋಗಲಿಲ್ಲ. ಆದರೆ ವರ ಕೊಟ್ಟೇ ಕೊಟ್ಟರವರು. ನ ದೇವ ತೋಷಣಂ ವೃಥ, ದೊಡ್ಡವ್ರು ವರ ಕೇಳಲಿಕ್ಕೆ ಹೋಗಬೇಡಿ, ಅವ್ರು ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾರೆ. ಬೇಡ ಅಂದ್ರೂ ಕೊಡ್ತಾರೆ ಅವರು, ಬೇಡ ಅಂದ್ರೆ ಜಾಸ್ತಿ ಕೊಡ್ತಾರೆ. ಅದು ಬೇರೆ, ಜೊತೆಗೆ ಬೇಕಂದ್ರೆ ಕೇಳಿದಷ್ಟು ಕೊಡ್ತಾರೆ, ಬೇಡ ಅಂದ್ರೆ ಜಾಸ್ತಿ ಕೊಡ್ತಾರೆ. ಆದ್ರಿಂದ ದೇವತೆಗಳನ್ನ, ಋಷಿಗಳನ್ನ, ಮುನಿಗಳನ್ನ ಬರೀ ಸೇವೆ ಮಾಡೋ ಅಭ್ಯಾಸ ಮಾಡಬೇಕೇ ಹೊರತು ಫಲ ಕೇಳೋ ಅಭ್ಯಾಸ ಮಾಡಬಾರದು. ತಕ್ಷಣ ಅವ್ರು ಏನ್ ಮಾಡಿದರಂತೆ, ಇವ್ರು ಅಷ್ಟೊತ್ತಿ ಬಿಟ್ಟಿದ್ರೆ ತಯಾರು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರು. ದುರ್ವಾಸರು ಕೇಳಿ ಏನು ವರ ಕೇಳಬೇಕು ಅಂತ ಕೇಳಿ ಅಲ್ಲಿ ಅದು ತೀರ್ಮಾನ ಆಗಿತ್ತಂತೆ. ಪಾಪ ಸ್ವಾಮಿ, ನೀವು ಪ್ರಸನ್ನನಾಗಿದ್ದೀರಿ, ನಮಗೆ ಇನ್ನೇನು ಬೇಡ, ನಮ್ಮಲ್ಲಿ ಹೇಗೆ ಬಂದ್ರಲ್ಲ ನೀವು, ಹಾಗೆ ನಮ್ಮ ಸಹೋದರರು ಪಾಂಡವರಿದ್ದಾರೆ ಪಾಪ, ಅವರತ್ರ ಹೋಗಿ ಅಂತ ಹೇಳಿದರೆ, ನಮ್ಮ ಹತ್ರ ಬಂದಿರಲ್ಲ ಅವರತ್ರ ಹೋಗಿ, ಅವರತ್ರ ಊಟಕ್ಕೆ ಹೋಗಬೇಕು, ನೀವು ಊಟಕ್ಕೆ ಹೋಗಬೇಕು. ಆದರೆ ಯಾವಾಗ ಹೋಗಬೇಕು ಗೊತ್ತೇನೋ, ಪಾಂಡವರೆಲ್ಲರ ಊಟ ಆಗಿರಬೇಕು, ಋಷಿಮುನಿಗಳ ಊಟ ಎಲ್ಲ ಆಗಿರಬೇಕು, ಆಮೇಲೆ ದ್ರೌಪದಿ ಊಟನೂ ಆಗಿರಬೇಕು, ಆವಾಗ ನೀವು ಹೋಗಬೇಕು. ಅವ್ರು ಹೋಗಿ ಸ್ವಲ್ಪ ಊಟ ಹಾಕಿ ಅಂತ ಶಿಷ್ಯರ ಸಮೇತ ಹೋಗಬೇಕು, ಆಗ ಮುಂದೆ ನಾವು ನೋಡ್ಕೋತೇವೆ ಅಂತ ಹೇಳಿದ್ರಂತೆ. ದುರ್ವಾಸರಿಗೆ ಅರ್ಥ ಆಯಿತು, ಏನೋ ಮಾಡಿದ್ದಾರೆ, ನಮ್ಮನ್ನೇ ಮರ್ಯಾದೆ ತೆಗಿತಾನೆಂದು ಗೊತ್ತಾಯಿತು ಪಾಪ ಅವರಿಗೆ. ನೋಡಿ ಎಂಥ ವರ ಅದು, ಒಂದು ಪಾಂಡವರು ಕೆಟ್ಟದಾಗಬೇಕು. ಇದನ್ನು ಹೇಳ್ತಾರೆ ಅವರು, ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರು ಎರಡು ಕಣ್ಣು ಹೋಗಲಿ ಅಂತಾರಲ್ಲ ಅಂತ ಲೆಕ್ಕ ಇವನು. ಪಾಂಡವರು ಸಂಕಟ ಪಡಬೇಕಷ್ಟೇ, ನೀವು ಹೋಗಿಬಿಡಿ ಅಲ್ಲಿಗೆ, ಆ ಕಾಲಕ್ಕೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಅವರು ಪಾಪ ಆಗಲಿ ಅಂತ ಒಪ್ಕೊಂಡೇ ಬಿಟ್ರಂತೆ. ಆ ಕಡೆ ಹೊರಟೇ ಬಿಟ್ರಂತೆ ಪಾಂಡವರ ಹತ್ತಿರ. ದುರ್ಯೋಧನ ಕಾರಣ ಎಲ್ಲ ಮೀಟಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತಾರೆ, ಏನು ಬಿದ್ದು ಬಿದ್ದು ನಗ್ತಾ ಇದ್ದಾರೆ, ಮುಗಿತು ಪಾಂಡವರ ಕಥೆ ಇನ್ನ ಅಂತ ಹೇಳಿಬಿಟ್ರು. ಪಾಂಡವರ ಕಥೆ ಮುಗೀತು ಅಲ್ಲ, ದುರ್ವಾಸರು ಒಬ್ಬರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ವೇ ಅಂತ ಕೇಳಿದರೆ ಅದೆಲ್ಲ ಸಮಸ್ಯೆ. ದುರ್ವಾಸರು ಒಬ್ಬರೇ ಹೋಗೋ ಅಭ್ಯಾಸ ಇಟ್ಟಿದ್ದಿಲ್ಲ ಅವರು, ನಾವು ಶಿಷ್ಯರ ಸಮೇತ ಹೋಗಿದ್ರಂತೆ. ಶಿಷ್ಯರ ಸಾಕೆ ಎಷ್ಟೊಂದು ಕೇಳಿದರೆ, ಅಯ್ಯೂತ 10,000 ಶಿಷ್ಯರಿದ್ದರಂತವ್ರು. ನಮ್ಮಲ್ಲಿಗೆ ಭಾರಿ ಜನ ಇರ್ತಾರೆ, 20 ಪಾಠಕ್ಕೆ ಬರ್ತಾರೆ, 30 ಪಾಠಕ್ಕೆ ಬರ್ತಾರೆ, ಅದು ಕುಣ ಹಾಕ್ತಿರ್ತಾರೆ. ಅವ್ರ ಕಥೆ ಕೇಳಿಬಿಟ್ರೆ ಇವರು ಅಹಂಕಾರ ಹೋಗಿಬಿಡ್ತದೆ. 10,000 ಶಿಷ್ಯರಂತೆ, ಎಲ್ಲ ಎ ಕ್ಲಾಸ್ ಶಿಷ್ಯರು, ಮತ್ತೆ ಆ ಶಿಷ್ಯರು ಅಂದರೆ ಅಪರೋಕ್ಷ ಜ್ಞಾನಿಗಳ ಶಿಷ್ಯರೆಲ್ಲ ಕೂಡ. ಅಂತ ಶಿಷ್ಯರ ಸಮೇತ ಅವರು ಸಂಚಾರ ಮಾಡೋ ಪದ್ಧತಿ ಪಾಪ. ದುರ್ಯೋಧನ ಅಷ್ಟನ್ನೂ ಮೇಂಟೈನ್ ಮಾಡಿದ್ದ, ಯಾಕೆ ಇವರು ಫಲ ತಗೋಬೇಕು ಅಂತ ಹೇಳಿಬಿಟ್ಟು. ಈಗ ಮಠ ಅಂದರೆ ಸ್ವಾಮಿ, ದುರ್ವಾಸರು ಸ್ವಾಮಿಗಳು ಪಾಪ, ಅವರು ಸಾಮಾನ್ಯರಲ್ಲ, ಪೀಠಾಧೀಶರವರು. ಪೀಠಾದ ಪರಿವಾರ ಇರಬೇಕಲ್ಲ, ಕಲಿಯುಗದಲ್ಲೇ 23 ಜನ ಇರ್ತಾರೆ, ಆಗಿರುಗದಲ್ಲಿ ಕೇಳಬೇಕಾ, ಸಿಕ್ಕಾಪಟ್ಟು ಜನ ಇರ್ತಿದ್ರು ಪಾಪ. ಅವರು ಒಳ್ಳೆಯವರು ಬೇರೆ ಇರ್ತಿದ್ರು. ಅವರೆಲ್ಲರ ಸಮೇತ ಹೋಗಿ ಶಿಷ್ಯರ ಸಮೇತ ಹೋಗಬೇಕು, ಅವ್ರು ಊಟ ಆದಮೇಲೆ ಹೋಗಬೇಕು, ದ್ರೌಪದಿ ಊಟ ಆದಮೇಲೆ ಹೋಗಬೇಕು. ಏನು ಗುಟ್ಟು ಅಂದರೆ, ದ್ರೌಪದಿ ಊಟ ಆದಮೇಲೆ ಅಕ್ಷಯ ಪಾತ್ರೆ ಮರುದಿವಸ ಬೆಳಿಗ್ಗೆವರೆಗೆ ಏನೂ ಕೊಡೋದಿಲ್ಲ, ಅದು ನಿಯಮ ಆದವದು. ಅವ್ರ ಭೋಜನ ಆಯಿತು ಅಂತ ಕೇಳಿದರೆ ಮತ್ತೆ ಬೆಳಗ್ಗೆನೆ ಶುರು, ಅದಕ್ಕಿಂತ ಮುಂಚೆ ಮತ್ತೇನು ಕೊಡೋದಿಲ್ಲ. ಇವರು 10,000+1, ದುರ್ವಾಸರೊಬ್ಬರೇ ಶಿವ, ಅವ್ರು ಗೊತ್ತಲ್ಲ, ಲಯಕಾರಕರವರು, ಸಿಕ್ಕಾಬಟ್ಟೆ ತಿನ್ನೋರು. ಜೊತೆಗೆ 10,000 ಶಿಷ್ಯರು ಬೇರೆ, ಒಬ್ಬರಿಗೆ ಊಟ ಹಾಕ್ಲಿಕ್ಕೂ ಅವರಿಗೆ ಆಗೋದಿಲ್ಲ, ಇಷ್ಟು ಜನಕ್ಕೆ ಆಗೋದೇ ಇಲ್ಲ. ಅವ್ರು ಬಿಡ್ತಾರಾ, ಶಾಪ ಕೊಡ್ತಾರೆ, ಪಾಂಡವರೆಲ್ಲ ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಪಾಪ. ದುರ್ವಾಸರು ಹೊರಟೇ ಬಿಟ್ರಂತೆ. ಇವರೆಲ್ಲ ಖುಷಿಯೋ ಖುಷಿ, ಇನ್ನೇನು ಪಾಂಡವರಿಂದ ಏನು ಸುದ್ದಿ ಬರುತ್ತೆ, ಕಾಯ್ಕೋತ ಕೂತಿದ್ದಾರೆ ಅಷ್ಟೇ. ಪಾಂಡವರು ಏನೋ ಆಗಿಬಿಟ್ರು, ಸುದ್ದಿ ಬರುತ್ತೆ ಅಂತ ಕಾತ್ಕೊಂಡು ಕೂತ್ಕೊಂಡಿದ್ದಾರೆ. ದುರ್ವಾಸರು ಹೋಗೇ ಬಿಟ್ರೆ ಅಲ್ಲಿಗೆ. ಧರ್ಮರಾಜ ಅಂದರೆ ಧರ್ಮರಾಜನೇ, ಬಂದಷ್ಟು ಟೈಮ್ ಗಿಮ್ ನೋಡ್ಲಿಕ್ಕೆ ಹೋಗಲಿಲ್ಲ, ಯು ಆರ್ ಟೂ ಲೇಟ್ ಅಂತ ಹೇಳಬೇಕು, ಅವೆಲ್ಲ ಮಾಡಕ್ಕೆ ಹೋಗಲಿಲ್ಲ. ಧರ್ಮರಾಜ ಬಂದಷ್ಟು ಬನ್ನಿ ಅಂತ ಕರೀತಾರೆ ಅತಿಥಿ ಸತ್ಕಾರಕ್ಕೆ. ಅತಿಥಿಗಳು ಟೈಮ್ ಕೇಳಿ ಬಂದರೆ ಅತಿಥಿಗಳೇ ಅಲ್ಲ ಅವರು, ತಮಗೆ ಯಾವಾಗ ಬೇಕೋ ಅವಾಗ ಬರ್ತಾರೆ ಅಷ್ಟೇ. ಅಂದ್ರೆ ಅತಿಥಿಗಳು ಅವರು ಬಂದಿದ್ದಾರೆ, ಬಂದಷ್ಟ ಸ್ವಾಗತ ಮಾಡ್ತಾರೆ, ಬನ್ನಿ ಸ್ವಾಮಿ ಅಂತ ಓಡ್ಕೋತ ಕರೆದಂತೆ. ಪಾಪ ಈ ಮಾತನ್ನ, ಅತಿಥಿ ದೇವೋಭವ, ಇರೋದು ಕಾಡಿನೊಳಗೆ. ಅಷ್ಟು ಜನ ಬಂದ್ರೆ ಕೆಲವು ಯಾರೋ ಬಂದ ನೋಡ್ತೀವಿ, ಎಷ್ಟು ಜನ ಬಂದಿದ್ದಾರೆ ನೋಡಿ ಅಂತ ಹೇಳಿ, ಯೋ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬಾಗಿಲು ತೆಗೆದ್ರೆ ಅದೇ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾ. ತೆಗೆದ್ರೆ ಬಾರಿ ಕಷ್ಟ, ಬೀಗ ಯಾರು ತೆಗೆದ್ರು 20 ದಲ್ ಮಾಡಿ ಹೋಗ್ಬಿಟ್ರೆ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾನೆ ಮನುಷ್ಯ. ಅಂತ ಹೊತ್ತಿನಲ್ಲಿ ಅಷ್ಟು ಜನ ನೋಡಿದ್ರು ಧರ್ಮರಾಜ ಉದ್ಧಾವಿಸ್ತಾನೆ. ಅದಕ್ಕೆ ಅಂಥ ರಾಜ ಇರಬೇಕು ಅಂತ ಕೃಷ್ಣ ಕೂಡಿಸ್ತಾನೆ ಆತನನ್ನ, ಬಿಡೋದಿಲ್ಲ. ಇಂಥ ರಾಜ ಕೂತ್ರೆ ಜನ ಬದುಕ್ತಾರೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮರಾಜ ಪಾಂಡವರು ಸುಮ್ಮನೆ ಬದುಕಿದ್ದಲ್ಲ, ಅವರ ಜೀವನ ವ್ರತ ಆಗಿತ್ತು. ಪಾಪ ಓಡ್ಕೋತ ಬಂದು, ಬನ್ನಿ ಸ್ವಾಮಿ ನೀವು ಬಂದಿದ್ದು ಪುಣ್ಯ ಅಂತ ತಕ್ಷಣ ಧರ್ಮರಾಜ, ಅದಕ್ಕೆ ಬಂದಿದ್ದೇನೆ, ನಮ್ದು ಊಟ ಆಗಿಲ್ಲಪ್ಪ ಇನ್ನು ಅಂತ ಹೇಳಿದ್ರಂತೆ. ಕೆಲವೆಲ್ಲ ಬಂದವರಿಗೆ ಊಟ ಆಗಿದೆ ತಾನೆ ಅಂತಾನೆ ಕೇಳ್ಬಿಡ್ತಾರೆ ಪಾಪ. ಯಾಕಂದ್ರೆ ಇಲ್ಲೇನು ಆಗಿಲ್ಲ ಅಂತ ಬಾಯಲ್ಲಿ ಹೇಳಕ್ ಬರುತ್ತೆ ಪಾಪ. ಅದಕ್ಕೆ ನೀವು ಸುಮ್ಮನೆ ಹೇಳಿ, ಅವರಾಗಿದ್ರೆ ಅವರೇ ಹೇಳ್ತಾರೆ, ದೊಡ್ಡ ವಿಚಾರ ಅಲ್ಲ. ಊಟಕ್ಕೆ ಕೇಳಿ ಆಗಿದ್ರೆ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರಿಂದ ನಮ್ಮಲ್ಲಿ 2 ಸತಿ ಊಟ ಮಾಡೋ ಪದ್ಧತಿ ಇಲ್ವಲ್ಲ, ಚಿತ್ರಾವತಿ ಪ್ರಾಣ ತ್ಯಾಗಲ್ಲ ಇರ್ಲಕ್ ಬರೋದಿಲ್ಲ, ಅದೊಂದು ನಿಯಮ ಅದು ಅಂತ. ಆದ್ರಿಂದ ಹೇಳೇ ಹೇಳ್ತಾರೆ, ಮುಗಿದೋಯ್ತು. ಆದ್ರೆ ಧರ್ಮರಾಜ ಹೇಳಿ, ಹಿಂದೆ ಹೇಳಿ ಅಂತ ಹೇಳಿ, ಹೌದು ಧರ್ಮರಾಜ ನಾವು ಊಟಕ್ಕೆ ಬಂದಿರೋದು ಅಂತ ಹೇಳಿದ ತಕ್ಷಣ ಧರ್ಮರಾಜ ಹೇಳ್ತಾನೆ, ಸ್ವಾಮಿ ನಾನು ಭಾರಿ ಪುಣ್ಯವಂತ, ಒಬ್ಬರಿಗೆ ಅನ್ನ ಹಾಕೋದೇ ಎಷ್ಟೋ ಪುಣ್ಯ ಬರುತ್ತೆ, ಅದು ಅವರಾಗಿ ಬಂದ ಅನ್ನ ಹಾಕ್ತಾರಲ್ಲ ಅದಕ್ಕೆ ಪುಣ್ಯ ಭಾರಿ ಜಾಸ್ತಿ ಅಂತ. ನಾವು ಕರೆದು ಹಾಕೋದು ಒಂದು ರೀತಿ, ಅವರಾಗಿ ಬರೋದು ಒಂದು ರೀತಿ, ಇದು ಪುಣ್ಯ ಅದು ಪುಣ್ಯನೆ, ದಯವಿಟ್ಟು ತಾವು ಹೇಳಬೇಕು, ಬೇಗ ಬನ್ನಿ ಅಂತ. ಈಗ ಸ್ನಾನ ಮಾಡ್ಕೊಂಡ್ಬರ್ತೀವಿ ಅಂತ ಗಂಗಾ ನದಿ ಅಲ್ಲೇನೆ, ಗಂಗಾ ತೀರದಲ್ಲಿ ವಾಸ ಮಾಡ್ತಿದ್ದ ಕಾಲ, ಅಲ್ಲಿ ಹೊರಟ್ರಂತೆ. 10,000 ಜನ ಮುಳುಗಾಕ್ತಾ ಕೂತ್ಬಿಟ್ಟ ಸ್ನಾನಕ್ಕೆ ಅಂತ ಹೊರಟರು. ಧರ್ಮರಾಜ ಬರ್ತಾನೆ, ದ್ರೌಪದಿ ಎಷ್ಟು ಜನ ಬಂದಿದ್ದಾರೆ, ಬೇಗ ಅವರಿಗೆ ಅಲ್ಲಿ ಬಡಿಸ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ ತಕ್ಷಣ ದ್ರೌಪದಿ ಹೇಳುತ್ತಾರೆ, ನಿಮಗೆ ನೋಡಿದರಲ್ಲ ನನ್ನ ಊಟ ಆಗೋಗಿದೆ ಆಗಲೇ ಅಂತ ಹೇಳಿ. ಧರ್ಮರಾಜನಿಗೆ ಅರ್ಥ ಆಯ್ತು, ನೋಡ್ತಾನೆ ಗಾಬರಿ ಆಗಿಬಿಡ್ತಾನೆ, ಇಷ್ಟು ಜನಕ್ಕೆ ಎಲ್ಲಿಂದ ಅಡಿಗೆ ಮಾಡಬೇಕು, ಅದು ಅವ್ರ ದುರ್ವಾಸರು ಟೈಮ್ ಆಗಿ ಕೂತ್ಕೊಳ್ಳಿ ಅಂದ್ರೆ ಕಾಯೋರಲ್ಲ ಅವರು, ಈ ಬನ್ನಿ ಅಂದ್ರೆ ಬನ್ನಿ ಅಷ್ಟೇ ಹೊರತು ಈ ಎಲೆ ಹಾಕಿ ನಿಮ್ಗೆ ಬರ್ತೇವೆ ಅಂತ ಹೇಳಿ ತರ 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 ಬಳಸ್ತಿರ್ಬೇಕು. ಆ ಥರ ಎಲೆ ಹಾಕಿ ಒಂದು 1/2 ಗಂಟೆ, ನೀರಿಳಕ್ಕಿರೋ ಒಂದು 1/2 ಗಂಟೆ, ಮತ್ತೊಂದು ಹಾಕಲಕ್ಕೆ 1/2 ಗಂಟೆ, ಅವರು ಬರೀ ಊಟ ಮಾಡೋದಿಲ್ಲ, ಶಾಪ ಹಾಕೇ ಹೋಗೋರು ಅವರೆಲ್ಲ ಕೂಡ, ಫಾಸ್ಟಾಗಿ ಆಗಬೇಕು. ಇವ್ರೇನು ಇಲ್ಲ ಬರೋಡಿ, ಏನು ಮಾಡಬೇಕೀಗ? ಆಗ ಯೋಚನೆ ಮಾಡ್ತಾರೆ, ಅವ್ರು 10-20 ಜನದ ಮನೆಯಲ್ಲ, ಲಕ್ಷಾಂತರ ಜನ ಇರತಕ್ಕಂಥ ಜಾಗ ಅದು. ಬಂದು ಏನು ಇಲ್ಲ ಮರದಿವಸ, ಏನು ಮಾಡೋದು ಅಂತ ಯೋಚನೆ ಮಾಡಿದ್ರು. ಒಬ್ಬದಿ ಹೇಗೆ ಕಳಿಸ್ಬೇಕೀಗ, ನಮ್ಮ ಮಾತು ಕೊಟ್ಟಾಯ್ತು ಅಂತ ಹೇಳಿದ್ರಂತೆ. ಯೋಚನೆ ಮಾಡಬೇಡಿ, ನೋಡ್ತಾರೆ ಏನು ಇಲ್ಲ, ನಮಗೆ ಅಷ್ಟು ಗೊತ್ತು, ನಮಗೂ ಗೊತ್ತು ಏನಿಲ್ಲ ಅಂತ ನಮಗೆ ಗೊತ್ತಿರೋ ದೊಡ್ಡದಲ್ಲ. ದ್ರೌಪದಿಗೆ ಇನ್ನೊಂದು ಗೊತ್ತು, ಏನು ಇಲ್ಲದೆ ಹೋದಾಗಲೂ ಕೂಡ ಎಲ್ಲ ಇರೋ ಹಾಗೆ ಮಾಡೋ ಒಬ್ಬಳಿದ್ದಾನೆ ಅಂತ ಒಂದು ಗೊತ್ತಿತ್ತು. ಪ್ರಪನ್ನಾಂ ಪಾಹಿ ಗೋವಿಂದ ಶರಣಾಗತ ವತ್ಸಲ ಸ್ತೋತ್ರ ಮಾಡಿದಂತೆ ಕೃಷ್ಣ, ನೀನೇ ಗತಿಯಿಂದ ಸ್ತೋತ್ರ ಮಾಡಿದ್ರೆ ಇದು ಸ್ತೋತ್ರ ಮಾಡಿದ್ದು ನಿಜ. ಯಾಕೆ ಕೃಷ್ಣ ಅನ್ನ ಕೊಡ್ತಾ, ಅನ್ನಂ ಅನ್ನಾದಯೇ ವಚ, ಅನ್ನ ಕೊಡೋನು ಭಗವಂತನೇ. ಕಲ್ಪ ಕಲ್ಪಗಳಲ್ಲಿ ವಿಶ್ವ ಜೀವರಿಗೆ ಅನ್ನ ಕಲ್ಪಕನು ನೀನಿರಲು ಭ್ರಾಂತಿ. ಇಂದ ದೇವರು ಒಬ್ಬಿಬ್ಬರಿಗೆ ಅನ್ನ ಹಾಕೋನಲ್ಲ, ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ಪರಮಾತ್ಮ ಕೃಷ್ಣ ಅಂತ ಕರೆದ್ರಂತೆ. ಈ ದ್ರೌಪದಿ ಶಕ್ತಿ ಎಷ್ಟು ಅಂತ ಅನೇಕರು ಮರಿಬಾರದು. ಆಕೆಯೇ ಅನ್ನ ಕೊಡೋ ದೇವತೆ, ಅನ್ನಂ ಸರಸ್ವತಿ ಕುರಿಯಾತ್ ಅಂತ ಹೇಳುತ್ತಾರೆ. ಅವ್ರು ಮುಟ್ಟಿದ್ದೇ ಚಿನ್ನ, ಆದರೂ ಕೃಷ್ಣನ ಯಾತಕ್ಕೆ ಕರೆದರು ಅಂದರೆ ನಿಂತ ಸಮಯ ಬಂದಾಗ ದೇವರ ಸ್ಮರಣೆ ಮಾಡಿ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳುತ್ತಾರೆ. ಎಲ್ಲ ಸಮಸ್ಯೆ ಪರಿಹಾರ ಆಗಬೇಕು ಅಂತಿದ್ರೆ ಹರಿಸ್ಮರಣೆಯಿಂದ ಆಗಬೇಕು. ಮತ್ತು ರಾಯರು ಬದಲಾದವರ ನಮ್ಮ ಸ್ಮರಣೆ ಮಾ ಅಂತ ಹೇಳಕ್ಕೆ ಬರಲಿಲ್ಲ, ಅವರು ದೇವರ ಸ್ಮರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಇದು ದೊಡ್ಡವರ ರೀತಿಯೆಲ್ಲ ಹಾಗೇನೆ, ಕೃಷ್ಣನ ಸ್ಮರಣೆ ಮಾಡಿ ಅಭ್ಯಾಸ ಮಾಡಿ ಅಂತ ಹೇಳೋದಕ್ಕೋಸ್ಕರ ಕೃಷ್ಣ ಅಂತ ಕರೆದ ತಕ್ಷಣ ಏನು ಕೃಷ್ಣ ಕಷ್ಟ ಬಂದಾಯ್ತಾಗಲೇನು, ತಕ್ಷಣ ಬಂದಂತೆ ದ್ರೌಪದಿ ಅಂತ ಬಂದೇ ಬಿಟ್ಟಂತೆ. ಪಾಂಡವರು ನೋಡ್ತಿದ್ದಾರೆ, ಏನು ಆಶ್ಚರ್ಯನೇ ಆಶ್ಚರ್ಯ ಅವರೆಲ್ಲರೂ ಕೂಡ. ಕೃಷ್ಣ ಬಂದಿದ್ದೇ ಭಾರಿ ಆನಂದ. ದ್ರೌಪದಿ ಏನಮ್ಮ ಏನು ಕರೆದಿ ಅಂತ ಹೇಳಿದ ತಕ್ಷಣ ಕೃಷ್ಣ ಪರಿಸ್ಥಿತಿ ಈಗಾಗಿದೆ, ನಾನು ಊಟ ಆಗೋಗ್ಬಿಟ್ಟಿದೆ, ದುರ್ವಾಸಮರು ಶಿಷ್ಯ ಸಮೇತ ಬಂದಿದ್ದಾರೆ, ಕೊಡ್ಲಿಕ್ಕೆ ಏನೇನು ವ್ಯವಸ್ಥೆ ಇಲ್ಲ, ಅದಕ್ಕೆ ನಿನ್ನ ಕರೆದಿದ್ದು ಅಂತ ಹೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ, ಆ ಮಾತು ಆಮೇಲಾಗಲಿ, ನಾನು ಸಿಕ್ಕಾಬಿಟ್ಟು ನನಗೆ ಹಸಿವೆ ಆಗಿದೆ ಅಂತ ಕೃಷ್ಣ ಹೇಳಿದರೆ, ನನಗೆ ಭಾರಿ ಹಸಿವೆ ಆಗಿದೆ, ನಾನು ಕೊಡು ಮಗಳು. ಆಗ ದ್ರೌಪದಿ, ಕೃಷ್ಣ ನಾನು ಕರೆದಿದ್ದೇ ಏನೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ನೀನು ಕೊಡುವಂತಕ್ಕೆ ನೀನೇ ಕೇಳ್ತೀಯಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಮೊದಲು ನನಗೆ ಕೊಡಬೇಕು ನೀನೀಗ, ನಾನು ಕೊಡು ಮುಂದಿನ ಕೆಲಸ ಆಮೇಲೆ. ದೇವರು ನಮಗೆಲ್ಲ ಹೇಳೋ ಮಾತು ಇದೇನೆ, ನಮಗೆ ಕೊಡಬೇಕು ಅಂತ ನನಗೆ ಕೇಳ್ತೀರಲ್ಲ, ಫಸ್ಟ್ ನೀವು ನನಗೆ ಕೊಡಿ ಅಂತ ಕೇಳುತ್ತಾರೆ. ಫಸ್ಟ್ ನೀವು ನನಗೆ ಕೊಡಿ, ಫೀಸ್ ಕಟ್ಟಿ ಪಾಠ ಮಾಡ್ತಾರೆ, ಸುಮ್ ಸುಮ್ಮನೆ ಅಡ್ಮಿಷನ್ ಆಗಿಲ್ಲ, ನಂಬರ್ ಯಾಕೆ ಕೊಡ್ತಾರೆ, ಸೆಕ್ಷನ್ ಯಾವ್ದು ಅಡ್ಮಿಷನ್ ಆಗಿದೆ ಫಸ್ಟ್ ಅಂತ ಕೇಳುತ್ತಾರೆ. ಇವತ್ತು ಲೋಕದ ಪದ್ಧತಿ ಅದು ಒಂದು, ಅಡ್ಮಿಷನ್ ಆದ್ಮೇಲೆ ಸೆಕ್ಷನ್ ಅನೌನ್ಸ್ ಮಾಡ್ತಾರೆ ಹೊರತು ಯಾವ ಸೆಕ್ಷನ್ ಸಾರ್ ಅಂತ ಕೇಳಿದರೆ ಹೆಸರು ನೋಡಿದ ಇಲ್ಲ ಹೋಗಿ ಫಸ್ಟ್ ಗೆಟ್ ಔಟ್ ಅಂತ ಕರೀತಾರೆ. ನಾ ಎಂದ್ರಲ್ಲೇ ಆಗಿಲ್ಲ ಫಸ್ಟ್ ದೇವ್ರ ಭಕ್ತರು ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ಕೊಡು ಫಸ್ಟ್ ನೀನೀಗ. ಇದು ತತ್ವ, ಅದೇ ದೇವ್ರು ನಮ್ಮನ್ನು ಕೈಬಿಟ್ಟಿದ್ದೆ ಅಂತ ಯಾರು ತಿಳ್ಕೊಂಡ್ರೆ ತಪ್ಪದು. ನಾವು ದೇವ್ರ ಮೊದಲು ಕೈಬಿಟ್ಟಿದ್ದೇವೆ ಈಗಾಗಲೇ, ಅದಕ್ಕೆ ದೇವರ ಅನುಗ್ರಹ ಮಾಡ್ತಾ ಇಲ್ಲ. ದೇವರ ಸ್ಮರಣೆ ಮಾಡಿ ಭಕ್ತಿಯಿಂದ ಕರೀರಿ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಇದು ಯಾರದೋ ನಿಯಮ ಅಲ್ಲ, ಈ ನ್ಯೂಟನ್ಸ್ ಲಾ ಚಾರ್ಲ್ಸ್ ಲಾ ಸೈನ್ಸಿಫಿಕ್ ಕ್ಲಾಸ್ ಅಲ್ಲ, ಇದು ಭಗವಂತನ ನಿಯಮ. ಇದು ಒಂದು ಇದನ್ನು ಕರೆದ್ರೆ ಇಮ್ಮಿಡಿಯೇಟ್ ಕೆಲಸ ಆಗಲೇಬೇಕು. ಅಮ್ಮ ದ್ರೌಪದಿ ನನಗೆ ಬೇಕು, ಕೃಷ್ಣ ನೀನು ಕೇಳ್ತಾ ಇದ್ದಿ, ಎಲ್ಲಿಂದ ಕೊಡೋದು ನಾನೀಗ? ಏನು ಇಲ್ಲ ಅದರೊಳಗೆ, ಪಾತ್ರೆ ಅದನ್ನೇ ತಗೊಂಡ್ಬಾ ಅಂತ ಹೇಳಿದ್ರು ಪರಮಾತ್ಮ. ಪಾತ್ರೆನೇ ತಗೊಂಡ್ಬಾ, ದೇವರು ಹೇಳ್ತಾರೆ ಬರೀ ಪಾತ್ರಾರು ಕೃಷ್ಣಾರ್ಪಣ ಅಂತ ಹೇಳಿ ಕೊನೆ ಪಾಠ, ಬರೀ ಪಾತ್ರಾರು ಇಟ್ಟು ಕೃಷ್ಣಾರ್ಪಣ ಅನ್ನೇ, ಹಾಗೆ ಮಾತ್ರ ಇರಬೇಡಿ. ಆಚಾರ್ಯರು ಮಾತಾಡೋದು ದ್ರವ್ಯಾಣಾಮ ಪ್ಯಭಾವೇತು ಸಲೀಲೇನಾಪಿ ಪೂಜಿತ ಯೋಧತಾತಿ ಸ್ವಕಂ ಸ್ಥಾನಂ ಸತ್ವಯಾ ಕಿಂನ ಪೂಜಿತ. ದೇವ್ರ ಪೂಜೆ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ, ದೇವ್ರದಕ್ಕೆ ಇಲ್ಲ ಅನ್ಬೇಡಿ. ಏನಿಟ್ಟರು ದೇವ್ರ ತಗೊಳ್ತಾನಾಯ್ತೋ ಇಲ್ಲೋ, ಏನು ಇಲ್ಲ, ಅದ್ರಲ್ಲಿ ಮನಸ್ಸಲ್ಲಿ ಅನ್ಕೊಳ್ಳಿ ಸಾಕು, ಮನಸ್ಸೇ ಚಿಂತ ಯಾಮಿ, ಮನಸ್ಸಲ್ಲಿ ಅನ್ಕೊಳ್ಳಿ ದೇವ್ರೇನಾರು ಪಾನೀಯಂ ಸಮರ್ಪಯಾಮಿ ಅನ್ಕೊಳ್ಳಿ, ಮನೆ ಮಳೆ ಬೆಳೆ ಸುರಿಯುತ್ತೆ, ಧಗ ಧಗ ಸುರಿಯುತ್ತೆ ಅಂತ ಹೇಳಿದ. ದೇವರಿಗೆ ನಾರಾಯಣ ನೈವೇದ್ಯ ಸಮರ್ಪಯಾಮಿ ಬಾಯಿಲೆ ನೀವೀಗಾಗಲೇ ಮನೆ ತುಂಬ ಅನ್ನ ತುಂಬಿ ಹೋಯ್ತು ಅಂತ ಅದನ್ನು ರಿಯಲೈಸ್ ಮಾಡ್ಕೋಬೇಕು ಅಂದ್ರೆ ಕಥೆ ನೋಡಬೇಕು ನಾವು. ನೋಡು ಕೃಷ್ಣ ಅಂತ ಪಾತ್ರ ಇಟ್ಟರಂತೆ, ಕೃಷ್ಣ ನೋಡಿದಂತ ಹೀ ಹುಡುಕಿದಂತೆ ಪರಮಾತ್ಮ. ವಿಶ್ವತಶ್ಚಕ್ಷರುತ ವಿಶ್ವತೋಮುಖ ವಿಶ್ವತೋಬಾಹುತ ವಿಶ್ವತಸ್ಪಾತ್. ದ್ರೌಪದಿ ಸ್ವಲ್ಪ ಇದೆಯಲ್ಲ ಅಂತ ಹೇಳಿದ್ ಸ್ವಲ್ಪ ಇದೆಯಲ್ಲ ನೋಡ್ತಾನೆ, ಒಂದಿಷ್ಟೇಷ್ಟು ಯಾವುದೋ ಒಂದು ಶಾಖ ಅಂಟ್ಕೊಂಡಿತ್ತಂತೆ. ನಮ್ಮ ಜನ ಬುದ್ಧಿವಂತರು ಕತೆ ಹೇಳುತ್ತಾರೆ, ದ್ರೌಪದಿ ಪಾತ್ರೆ ಸರಿಯಾದ ತೊಳೆದಕ್ಕೆ ಬರ್ತಿದ್ದಿಲ್ಲ ಸರ್, ನಾವು ಅಷ್ಟಕ್ಕಟ್ಟೆ ತೊಳೆದ್ರಾಯ್ತು ಇನ್ಮೇಲೆ ಅಕಸ್ಮಾತ್ ಯಾರು ಬಂದ್ರೆ ಅದನ್ನು ಸ್ವಲ್ಪ ಕಿತ್ಕೊಳ್ಳಕ್ಕೆ ಬರುತ್ತೆ ಅಂತ ಹೇಳಿ. ಅದಲ್ಲ, ಅವರ ಭಕ್ತಿ ಅವರ ವಿಶ್ವಾಸನೇ ಪರಮಾತ್ಮ ಶಾಖವನ್ನ ಪರಿವರ್ತನೆ ಮಾಡ್ತಾನೆ. ಇವತ್ತು ಸೈನ್ಸ್ ಪ್ರಕಾರ ಓದಿ ಎಷ್ಟೇ ತೊಳೆದಿರಿ ಒಂದು ಟ್ರೇಸ್ ಉಳ್ಕೊಂಡಿರುತ್ತದ್ರ, ಎಷ್ಟೇ ಟ್ರೇಸ್ ಸಿಮೆಂಟ್ ಎಷ್ಟೇ ತೊಳೆದ್ರೆ ವಾಸನೆ ಬರ್ತಾ ಇರುತ್ತೆ ನೋಡಿದ್ರ, ಅದಕ್ಕೆ ನಮಗೆ ಕಣ್ಣಿಗೆ ಕಾಡದಂತೆ ಒಂದು ಪದಾರ್ಥ ತುಂಬಿಕೊಂಡಿರುತ್ತೆ. ದೇವರದ ಅನಂತ ಮಾಡೋ ಶಕ್ತಿ ಪರಮಾತ್ಮನಿಗಿದೆ, ನೋಡೋ ಶಕ್ತಿ ಅವನಿಗಿದೆ, ತೋರಿಸಕ್ತಿ ಅವನಿಗಿದೆ. ಆದ್ದರಿಂದ ನಮ್ಮ ಕೈಲಾದಷ್ಟು ನಮ್ಮ ಒಳ್ಳೆ ಕೆಲಸ ಮಾಡಲೇಬೇಕು. ಅಲ್ಲೂ ಮೀರಿ ದೇವರು ಮನೆ ಮಾಡುತ್ತಾನೆ. ದ್ರೌಪದಿ ಇಷ್ಟಿದೆ ನೋಡು, ತಗೊಂಡ್ಬಿಟ್ಟಂತ ಪರಮಾತ್ಮ. ಸುಧಾಮನ ಅವಲಕ್ಕಿ ತಿಂದ ಅಭ್ಯಾಸ ಇತ್ತಲ್ಲ ಕೃಷ್ಣನಿಗೆ, ಇದನ್ನು ತಗೊಂಡ, ಹಾಗೆ ಬಾಯಲ್ಲಿ ಇಟ್ಕೊಂಡಂತ ಕೃಷ್ಣ. ದ್ರೌಪದಿ ಭಾರಿ ಚೆನ್ನಾಗಿದೆ, ದೇವರಂತೆ ಬಹುಶಃ ಜಗತ್ತಲ್ಲಿ ಯಾರು ಹೋಗಲು ಸಾಧ್ಯ ಇದೆ. ಯಾರು ಏನೇ ಕೊಡಿ, ಉಪ್ಪು ಕಡಿಮೆ, ಕಾರ್ಯ ಕಡಿಮೆ, ಸಕ್ಕರೆ ಕಡಿಮೆ, ಏನೋ ಅಂತ ಒಂದಿಷ್ಟು ಬಿಡೋದಿಲ್ಲ. ಎರಡನೇ ಸತ್ ಕೇಳಲಿಲ್ಲ ಅದೊಂದು ತಿದ್ದಿದ್ದೇನೆ, ಎರಡನೇ ಸತ್ ಕೇಳಲಿಲ್ಲ, ಮೂರನೇ ಸತ್ ಕೇಳಲಿಲ್ಲ, ಇವೆಲ್ಲ ಆಟೋಪ್ ಮಾಡ್ತಾನೇ ಇರ್ತಾರೆ. ಸಿಕ್ಕಾಬಟ್ಟೆ ತಿಂದು ಬೈಕತ್ತ ಹೋಗೋ ಜನ ಸಿಗ್ತಾರೆ. ಪರಮಾತ್ಮ ಅಷ್ಟು ತೊಗೊಂಡ್ಬಿಟ್ಟು ದ್ರೌಪದಿ ಭಾರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜೋರ ತೆಗಿಬಿಟ್ಲಂತೆ ಪರಮಾತ್ಮ. ಪರಮಾತ್ಮನೇ ಚೆನ್ನಾಗಿ ವಸ್ತು, ಯಾವ ವಸ್ತು, ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಪತ್ರಂ ದ್ರೌಪದ್ಯಾ ಶಾಕಲೇಶಾತ್ ಅಂತ ಹೇಳ್ತಾರೆ. ಒಂದು ಪತ್ರ, ಇಷ್ಟೇ ಒಂದು ಪತ್ರ ಅಂತೇಳಿ ಎಲೆ ಅಂತ ಅಷ್ಟೇ ಅರ್ಥ. ನೋಡಿಬಿಟ್ಟು ಇಟ್ಕೊಂಡವನೇ ಭಾರಿ ಚೆನ್ನಾಗಿದೆ ದ್ರೌಪದಿ, ಭಾರಿ ತೃಪ್ತಿ ಆಯ್ತು ನನಗೆ ಅಂತ ಹೇಳಿರ್ತಾನೆ ದುರ್ಮಾಸ. ಕೃಷ್ಣ ನಿನ್ನ ತೃಪ್ತಿ ವಿಷಯ ಆಗಿರಲಿ, ಅವ್ರ ಅಡಿಗೆ ಏನು ಮಾಡ್ಬೇಕೀಗ ಅಂತ ಕೇಳ್ತಾರೆ, ಅವ್ರ ಹೊಟ್ಟೆ ಏನಾಗಬೇಕೀಗ, ಅವರೆಲ್ಲ ಕರೆ ಅಂತ ಹೇಳ್ತಾರೆ. ಅವರೆಲ್ಲ ಕರ್ಕೊಂಡ್ಬಿಡಿ ಊಟಕ್ಕೆಲ್ಲರನ್ನು. ಕೃಷ್ಣ ಏನಿಲ್ಲ ಅಂತ ಹೇಳಿದ್ರಲ್ಲ, ನೀವು ಕರ್ಕೊಂಡು ಬನ್ನಿ ಹೇಳ್ತೇನೆ. ಏನಿಲ್ಲ, ಹೇಗೆ ಕರೆಯೋದು ಅಂತ ಕೇಳಿದರೆ, ಅವ್ರು ಬಂದ್ರೆ ಯಾರು ಇರುತ್ತೆ, ಬಂದ್ರೆ ಕೇಳು ಫಸ್ಟ್ ಅಂತ ಹೇಳ್ತಾರೆ. ಅವ್ರು ಬಂದ್ರೆ ತಾನೇ ಇಲ್ಲಿಗೆ, ಫಸ್ಟ್ ಕರೀದೆ ಅವ್ರು ನೋಡೋಣ ಅಂತ ಹೇಳಿದನಂತೆ. ತಕ್ಷಣ ಓಡ್ತಾನೆ ಸಹದೇವ, ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಸಹದೇವ ಹೋಗಿ ಕರ್ಕೊಂಡು ಬಾ, ಹೆಂಗೆಷ್ಟು ಪಾಪ, ಮನೆ ಕೆಲಸಕ್ಕೆ ಅವ್ರನ್ನ ಕಲಸೋ ಅಭ್ಯಾಸ, ಇವತ್ತು ಅವ್ನು ಮನೇಲಿ ಇರೋದಿಲ್ಲ ಆದರೆ ಸಿಗೋದಿಲ್ಲ ಮಕ್ಕಳು ಪಾಪ. ಅವ್ರು ಸಣ್ಣವನ್ನ ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಓಡಿದನಂತೆ ಸಹದೇವ. ಎಲ್ಲ ಗಂಗಾ ಸ್ನಾನ ಮಾಡ್ತಾ ಇರ್ತಾರೆ, ಏನು ಮ್ಯಾಜಿಕ್ ಗೊತ್ತಾ, ಮುಳುಗಿದ್ದಾರೆ ಎಲ್ಲರೂ ಸ್ನಾನ ಮಾಡಲಿಕ್ಕೆ ಅಂಥೇಳಿ. ಅವ ಕೃಷ್ಣ ಶಾಖ ಬಾಯಲ್ಲಿ ಇಟ್ಕೊಂಡಲ್ಲ, ಆಟೋಸ್ ಎಲ್ಲರ ಹೊಟ್ಟೆ ತುಂಬಿದೆ, ಹೇಳೋದೇ ಕಷ್ಟ, ನೀರಿನಿಂದ ಹಾಗಾಗಿಬಿಟ್ಟಿದೆ ಪಾಪ. ಎಲ್ಲ ನಿಂತ್ಕೊಂಡಿದ್ದಾರೆ, ಏಸಿ ಹೊಟ್ಟೆ ಸಿಕ್ಕಾಬಿಟ್ಟು ಭಾರ ಆಗಿಬಿಟ್ಟಿದೆ ಎಲ್ರಿಗೂ ಕೂಡ. ದುರಾಸರು ಮಾತಾಡಿದ್ರು, ದುರ್ವಾಸ ಬುರಿಗಳೇ ಗುರುಗಳೇ ನಮ್ಮ ಗತಿ ಏನೀಗ ಅಂತ ಕೇಳ್ತಾರೆ. ಏನು ಅಂತ ಕೇಳಿದರೆ, ಊಟಕ್ಕೆ ಬೇರೆ ಬರ್ತೀವಿ ಅಂತ ಹೇಳಿಬಿಟ್ಟಿದ್ದೇವೆ ಅಲ್ಲಿಗೀಗ, ನಮ್ಮ ಹೊಟ್ಟೆ ಏಳುವಾರ ಸ್ಥಿತಿಯಲ್ಲೇ ನಾವಿಲ್ಲ, ಈಗ ಏನೇನು ತನ್ನ ಸ್ಥಿತಿಯಲ್ಲಿಲ್ಲ, ಅಷ್ಟು ಜನ ಕಡೆಗೆ ಬೇರೆ ಮಾಡಿಬಿಟ್ಟಿರ್ತಾರೆ ಅವರೀಗ, ನಮ್ಮ ಗತಿ ಏನು ಅಂತ ಕೇಳ್ತಾರೆ. ಅವರಂತ ನನ್ನ ಗತಿ ಹಾಗೆ ಆಗಿದೆ ಅಂತ ಪಾಪ, ನಂದು ಹಾಗೆ ಆಗೋಗ್ಬಿಟ್ಟಿದೆ ಈಗ, ಏನು ತಿನ್ನ ಸ್ಥಿತಿ ಇಲ್ಲ ನಿಲ್ಲ ಅಂತ ಅವರು ಹೇಳುತ್ತಾರೆ. ಏನು ಮಾಡೋದೀಗ, ಅಷ್ಟು ಜನ ಕೇಳಿ ಒಂದಿವಸ ಊಟಕ್ಕೆ ಬರಲಿಲ್ಲ ಅಂತ ಹೇಳಿದರೆ, ಎಷ್ಟೋ ಸರ್ತೆ ದುಡ್ಡು ಕೊಟ್ಟವರೇ ಗಲಾಟೆ ಮಾಡ್ತಾರೆ ಇಸ್ಕೊಂಡವರು. ಅಂಥದ್ದು ನಾವು ಸುಮ್ ಸುಮ್ಮನೆ ಬಂದವ್ರಿ ಪಾಪ, ಇಷ್ಟು ಹೇಳಿಬಿಟ್ಟಿದ್ದೇವೆ, ಏನು ಮಾಡೋದು, ಯೋಚನೆ ಮಾಡ್ತೇವೆ. ಸಹದೇವ ಬಂದೇ ಬಿಟ್ಟಂತೆ, ಬನ್ನಿ ಕೃಷ್ಣ ಹೇಳಿ ಕಳಿಸಿದ್ದಾರೆ, ಕೃಷ್ಣ ಬಂದ್ಬಿಟ್ಟಿದ್ದ ಹಾಗೆ ಈಗಾಗಲೇ, ನೀವೆಲ್ಲ ಬರಬೇಕು ಊಟಕ್ಕೆ ಎಂದು ಕರೆಕ್ಟ್. ಅಷ್ಟು ಅವ್ರು ನೋಡ್ತಾ ಇದ್ದಾರೆ, ಗಾಬರಿ ಆಗಿಬಿಡುತ್ತಂತೆ. ಕೃಷ್ಣ ಬೇರೆ ಬಂದ್ಬಿಟ್ಟ, ಇನ್ನೊಂದು ಹೆದರಿಕೆ, ಆತ ಕೇಳಿ ಬೇಯಿಸ್ಕೋಬೇಕಲ್ಲ ಜೊತೆಗೆ, ಕೃಷ್ಣ ಬೇರೆ ಬಂದ್ಬಿಟ್ಟಿದ್ದಾನೆ, ಭಾರಿ ಕಷ್ಟ ಅಂತ ಹೇಳಿದವರೇನೆ. ಇನ್ನು ಸಿಕ್ಕಾಕೊಂಡ್ರೆ ಉತ್ತರ ಕೊಡೋ ಸ್ಥಿತಿಯಲ್ಲಿ ಅವರಿಲ್ಲ. ಅವ್ರು ಹೇಳಿದ್ರಂತೆ, ನದಿ ಈ ಕಡೆ ಬಿಟ್ಟು ಮುಂದಕ್ಕೆ ಹಾಗೆ ಹೋಗಿ ಆ ಕಡೆ ಯಾರೇ ದಾಟಿ ಹೋಗ್ಬಿಟ್ರಂತೆ ಪಾಪ, ಈ ಕಡೆ ವಾಪಸ್ಸೇ ಬರಲ್ಲಂತೆ ಯಾರು ಕೂಡ. ಪೂರ್ತಿ ಎತ್ಕೊಂಡು ಇದ್ಮೇಲೆ ಇನ್ಮೇಲೆ ಈ ಕಡೆ ಕಣ್ಣೆತ್ ನೋಡೋದು ಬೇಡ ಈ ಕಡೆಗೆ. ಏನು ಶಕ್ತಿ, ಪಾಂಡವರ ಶಕ್ತಿ ಅಂತ ಹೊರಟ್ರಂತೆ. ಸಾದೇ ಹೋಗಿ ಹೇಳ್ತಾನೆ, ಕೃಷ್ಣ ಅವ್ರು ಯಾರು ಬರಲೇ ಅಂತ, ಮೊದಲೇ ಹೇಳಿಲ್ಲ ನಾನೀಗಂತೆ, ಮೊದಲೇ ಹೇಳಿಲ್ಲ ಅವ್ರು ಯಾರು ಬರೋದಿಲ್ಲ ಅಂತ ಹೇಳಿಬಿಟ್ಟು. ಯಾತಕ್ಕೆ ಅಂತ ಕೇಳಿದರೆ, ಕೃಷ್ಣ ಯಾವಾಗ ಒಂದು ಚೂರು ಬಾಯಿಕೊಂಡು ತೆಗೆದ, ಅಷ್ಟು ಜನದ ಹೊಟ್ಟೆ ತುಂಬ ಹೋಯ್ತಂತೆ. ಎಂಥ ಮ್ಯಾಜಿಕ್ ಇದು, ಒಂದು ನಿಜವಾದ ಮ್ಯಾಜಿಕ್ ಅಂತ ಹೇಳ್ತಾರೆ. ಇವತ್ತು ನಾವು ತಿನ್ನಬೇಕು ಅಂತಿದ್ರೆ, ನಾವು ತಿಂದರೆ ಹೊಟ್ಟೆ ತುಂಬೋದಿಲ್ಲ ಶಾಸ್ತ್ರ ಹೇಳುತ್ತೆ. ನಮ್ಮ ಹೊಟ್ಟೆ ತುಂಬಬೇಕು, ನಾವು ತಿಂದರೆ ಹೊಟ್ಟೆ ತುಂಬೋದಿಲ್ಲ. ಯಾರಿಗೆ ಹಾಕಬೇಕಾದ್ರೆ, ದೇವರಿಗೆ ಕೊಡಿ, ನಮ್ಮ ಹೊಟ್ಟೆ ತುಂಬುತ್ತೆ ಅಂತ ಹೇಳುತ್ತಾರೆ. ಯಾತಕ್ಕೆ ಅಂದರೆ, ಬಿಂಬ ಪ್ರತಿಬಿಂಬ, ಬಿಂಬ ಪ್ರತಿ ಪ್ರಹ್ಲಾದರಾಜ ಹೇಳೋ ಮಾತು ಇದು ಒಂದು. ಪ್ರಹ್ಲಾದರಾಜ ಸಪ್ತಮಸ್ಕಂದದಲ್ಲಿ ಮಾಡೋ ಸ್ತೋತ್ರ ಇದು ಒಂದು. ಕೃಷ್ಣ ಎಂಥವನು ಗೊತ್ತಿದೆ, ನಿಜವಾದ ಅರ್ಥದೊಳಗೆ ಪ್ರತಿಮುಖಶ್ಚ ಯಥಾಮುಖ ಶ್ರೀಹಿ ದೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜದಾತ್ ಅವಿದುಷಃ ಕರುಣೋ ವೃಣೀತೆ ಯಜ್ಜನ ಭಗವತೇ ವಿದಧೀತಮಾನಂ ತಚ್ಚಾತ್ಮನ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಪ್ರಹ್ಲಾದ ಹೇಳುತ್ತಾನೆ, ಪರಮಾತ್ಮ ಬಿಂಬ, ನಾವೆಲ್ಲ ಪ್ರತಿಬಿಂಬರು, ಪ್ರತಿಬಿಂಬವಾದ ನಾವು ಏನೂ ತಗೊಳ್ಳೋ ಶಕ್ತಿ ನಮಗಿಲ್ಲ. ಅದು ಬರೋದು ಯಾವಾಗ? ಬಿಂಬನೆ ಕೊಟ್ಟರೆ ಮಾತ್ರ. ಕರಡಿ ಮುಂದೆ ನಿಂತಿರ್ತೇವೆ, ನಮ್ಮ ನೋಡ್ಕೋತಾ ಇರ್ತೇವೆ, ಇದಕ್ಕಿದ್ದ ಕಿರೀಟ ಹಾಕೋಬೇಕು ಅನಿಸುತ್ತೆ ಆ ಕರಡಿ ಒಳಗೆ. ಕರಡಿ ಕಿರೀಟ ಹಾಕಿದರೆ ಕರಡಿ ಮೇಲೆ ಕೊಡುತ್ತೆ, ಅದಕ್ಕೆ ಮುಟ್ಟೋದಿಲ್ಲ. ಪ್ರತಿಬಿಂಬ ಕಿರೀಟ ಹೇಗೆ ಹಾಕ್ಬೇಕೀಗ? ಪ್ರತಿಬಿಂಬಕ್ಕೆ ನೀರು ಹೇಗೆ ಕುಡಿಸ್ಬೇಕು? ನಾವು ಕುಡಿದ್ರೆ ಅವ ಪ್ರತಿಬಿಂಬಕ್ಕೆ ಏನು ಮಾಡೋದು? ಕರಡಿನ ಬದ್ದೆ ಆಗುತ್ತೆ, ಅವ್ರದ್ದು ಉಪಯೋಗ ಇಲ್ಲ. ನಾವು ಬಿಂಬ ಕುಡಿಯೋಕೆ ಶುರು, ಅದು ಕುಡಿಯೋಕೆ ಶುರು ಮಾಡೋದು. ಬಿಂಬಕ್ಕೆ ಟೋಪಿ ಹಾಕೊಳ್ಳೋ, ಅದು ಟೋಪಿ ಆಗುತ್ತೆ. ಇದೇನು ಮಾಡಿದ್ರೆ ಆಭರಣ ಹಾಕೊಳ್ಳೋ, ಅದಕ್ಕೆ ಆಭರಣ ಬರುತ್ತೆ. ಅದಕ್ಕೋಸ್ಕರ ಮಾಡಿ ಮಾಡಿಸುವ ಪರಮಾತ್ಮರನ್ನ ಕರೀತಾರೆ. ಪ್ರತಿಬಿಂಬಕ್ಕೆ ಏನಾಗಬೇಕು ಅಂತಿದ್ರು ಕೂಡ ಅದು ಬಿಂಬಕ್ಕೆ ಫಸ್ಟ್ ಆಗಬೇಕು. ಅದಕ್ಕೆ ನಾವು ದೇವ್ರ ಪೂಜೆ ಯಾತಕ್ಕೆ ಮಾಡಬೇಕು ಅಂದ್ರೆ ನಾವು ಬದುಕಲಕ್ಕೆ ಮಾಡೋದು. ಓಂ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯಾಮಿ. ದೇವ್ರಿಗೆ ನೀರು ಕೊಟ್ಟು ನಮಗೆ ನೀರು ಬರ್ಲಿಕ್ಕೆ ಶುರುವಾಯ್ತಾಗಲಿ. ಹೇಗೆ ಬಿಂಬ ಕೊಟ್ಟಿವಲ್ಲ, ಲೈಟ್ ಬಿಲ್ ಕೊಟ್ಟ ಲೈಟ್ ಬಂತು, ಕರೆಂಟ್ ಬಂತು. ವಾಟರ್ ಬಿಲ್ ಕೊಟ್ಟ ವಾಟರ್ ಬಂತು. ಅಷ್ಟೇ ಸಿಂಪಲ್ ಲಾಜಿಕ್ ಅದು. ದೇವರಿಗೆ ಕೊಟ್ಟ ದೇವರು ವಾಟರ್ ಬಿಲ್ ಕೇಳೋದಿಲ್ಲ, ವಾಟರ್ ಕೇಳ್ತಾನಷ್ಟೇ. ನಾವು ವಾಟರ್ ಕೊಟ್ಬಿಡೋದು ಕೊಡ ಇವರಿಗೆ, ನಮ್ಮ ತಲೆ ಮೇಲೆ ಕಳಿಸ್ತಾರೆ ಅಷ್ಟೋ, ತಗೊಳ್ಳೋದಿಲ್ಲ. ವಾಟರ್ ಡಿಪಾರ್ಟ್ಮೆಂಟ್ ವಾಟರ್ ಕೊಟ್ಟರೆ ಒಪ್ಪೋದಿಲ್ಲ, ದುಡ್ಡು ಕೊಡಬೇಕು ಅವರಿಗೆ. ದೇವ್ರು ಹಾಗಲ್ಲ, ವಾಟರ್ ಬೇಕಾ ವಾಟರ್ ಕೊಡಿ, ಹಣ್ಣು ಬೇಕಾ ಹಣ್ಣು ಕೊಡಿ, ಅನ್ನ ಬೇಕಾ ಅನ್ನ ಕೊಡಿ, ಅದಿಷ್ಟು ನಾನು ವಾಪಸ್ ಕೊಡ್ತೇನೆ. ಒಂದಗಳಿಗೆ ಒಂದು ಕೊಡೋದಿಲ್ಲ, ಒಂದು ಕೊಡಕ್ಕೆ ಒಂದು ಕೊಡಕ್ಕೆ ಕೊಡೋದಿಲ್ಲ. ಅನಂತ ಮಡಿ ಮಾಡಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ. ಸ್ಮರಿಸುವವರ ಅಪರಾಧಗಳ ತಾಸ್ಮರಿಸ ಸಕಲಿಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ. ದೇವರಿಗೆ ಕೊಡಿ, ಅನಂತ ಮಡಿಯಾಗುತ್ತೆ. ಹಿಂದಿನ ಕಾಲದಿದ್ದರೆ ಹಾಗೆ ಬದುಕಿದ್ದಕ್ಕೆ ಅವರು ಅಂಥ ಬಾಡುವರು ಅಂದರೆ ಭಾರಿ ಹಿಂದಿನ ಕಾಲ ದುಡ್ಡು ಸಿಗೋದು ಭಾರಿ ಕಷ್ಟ ಇದ್ದ ಕಾಲ. ಒಂದೊಂದು ರೂಪಾಯಿ 10-10 ಪೈಸೆಗೆ ಅಷ್ಟು ಬೆಲೆ ಇದ್ದ ಕಾಲ. ಆಗ ಒಂದು ಕಾಸು ಕೇಳಿರ್ಬೇಕು ಯಾರು ಕೂಡ. ಇವತ್ತು ಕಾಸು ರೂಪಾಯಿಗೆ ಬೆಲೆ ಇಲ್ಲ, 5 ರೂಪಾಯಿ ಕಡಿಮೆ.